ಮನಸ್ಸಿಗೆ ಬೇಸರ ಮಾಡೋ ಉದ್ದೇಶ ನನಗಿಲ್ಲ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಇನ್ನು ಬಲರಾಮ ದೇವರು ಇಂಥ ಒಂದು ಎಷ್ಟೇ ಒಳಗೆ ಪ್ರೀತಿ ಇದ್ರೂ ಕೂಡ ಆ ದುರ್ಯೋಧನ ಮೇಲೆ ಇದ್ದ ಪ್ರೀತಿಗಿಂತ ಹೆಚ್ಚು ಭಕ್ತಿ ಕೃಷ್ಣನ ಮೇಲೆ ಇತ್ತು. ತನ್ನ ಯುದ್ಧದಲ್ಲಿ ಪಾಲ್ಗೊಳ್ಳೇ ಇಲ್ಲ. ಹೀಗೆ ಒಬ್ಬೊಬ್ಬರ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಇದೆಲ್ಲ ಉತ್ತರ ತಿಳ್ಕೊಳ್ಬೇಕು ಅಂತ ಇದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಅದರೆಲ್ಲ ಬಹಳ ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತಾರೆ. ಅಂತೂ ಇಷ್ಟು ಜನಗಳ ವಿರುದ್ಧ ಹೇಗೆ ಯುದ್ಧ ಮಾಡಲಿ ಅಂತ ಕೇಳಿದ. ಆಗೊಂದು ಪ್ರಶ್ನೆ ಬರುತ್ತೆ, ಬಿಡು ಅರ್ಜುನ, ಯುದ್ಧ ಮಾಡಲಿಕ್ಕೆ ಹಿಂಜರಿಯೋದಾದ್ರೆ ನೀನು ರಾಜ್ಯವೇ ಇಲ್ಲ ಬಿಡು, ಏನ್ ಮಾಡ್ತೀಯ ಹಾಗಿದ್ರೆ? ಕೃಷ್ಣ ಕೇಳಬಹುದಲ್ಲ, ಅರ್ಜುನನ ಉತ್ತರ ತಯಾರ ಅದಕ್ಕೆ. ಕುರೂನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಇದು ಅರ್ಜುನರ ಅತಿ ಮುಖ್ಯವಾದ ಮತ್ತೊಂದು ಮಾತಿತ್ತು. ಕೃಷ್ಣ, ಗುರೂನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಮಹಾನುಭಾವಾನ್, ಅತ್ಯಂತ ಪೂಜ್ಯರಾದ ಪ್ರಭಾವಶಾಲಿಗಳಾದ ಗುರೂನ್ ಅಹತ್ವ, ಗುರುಗಳನ್ನು ನಾನು ಕೊಲ್ಲೋದು ತಯಾರಿಲ್ಲ, ಮತ್ತೇನ್ ಮಾಡ್ತೀಯ ಹಾಗಿದ್ರೆ? ರಾಜ್ಯ ಇಲ್ವಲ್ಲ ಅಂತ ಕೇಳಿದ್ರೆ ಅರ್ಜುನ ಬರೀ ರಾಜ್ಯ ಬೇಡ, ರಾಜ್ಯ ಇಲ್ಲದೆ ಹೋದ್ರೆ ಅಂತ ಹೋಗ್ಲಿ ಅಂತ ಹೇಳೋದಿಲ್ಲ. ರಾಜ್ಯ ತಪ್ಪಿದ್ರೆ ತಪ್ಪಲಿ ಅಂತ ಹೇಳೋದಿಲ್ಲ. ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಇಹ ಲೋಕೆ. ಗುರುಗಳನ್ನು ಕೊಂದರೆ ರಾಜ್ಯ, ಗುರುಗಳನ್ನು ಕೊಲ್ಲದೆ ಹೋದ್ರೆ ರಾಜ್ಯ ಬರೋದಿಲ್ಲ, ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೇಳೋದಾದ್ರೆ ಅದಕ್ಕೆ ನಾನು ತಯಾರು ಇದ್ದೇನೆ ಅಂತ ಹೇಳಿದಂತ ಅರ್ಜುನ. ಎಷ್ಟು ದೊಡ್ಡ ಮಾತಿದು ಒಂದು, ಈ ಭಿಕ್ಷೆ ಬೇಡನೆ ಭಿಕ್ಷೆ ಬೇಡ್ತೇನೆ ಸಿಟ್ಟು ಬರುತ್ತೆ ಅವನಿಗೆ. ಭಿಕ್ಷೆ ಬೇಡನೆ ಭಿಕ್ಷೆ ಬೇಡ್ತೀಯ ಅಂತ ಕೇಳಿದ್ರೆ ಸಿಟ್ಟು ಬಂದ್ಬಿಡುತ್ತೆ, ಪಾಪ ಭಿಕ್ಷು ಕಾಂತೀರಿ ಏನ್ರಿ ಅಂತ ಸಿಟ್ಟು ಬರೋಷ್ಟು ಮಟ್ಟಿಗೆ ಕೋಪಗೊಳ್ಳುತ್ತಾನೆ. ಕ್ಷತ್ರಿಯ ಮಹಾವೀರ ಧರ್ಮ ಅರ್ಜುನ ಅಂಥವನು ಹೇಳುತ್ತಾನೆ, ನನಗೆ ರಾಜ್ಯ ಗುರುಗಳನ್ನು ಕೊಂದರೆ ಬರುತ್ತೆ ಅಂತ ಆಗೋದಾದ್ರೆ ನನಗೆ ಗುರುಗಳನ್ನು ಕೊಲ್ಲೋದು ಬೇಕಿಲ್ಲ, ರಾಜ್ಯನೂ ಬೇಕಿಲ್ಲ, ಅದ್ರ ಬದಲು ಭಿಕ್ಷೆ ಬೇಡೋದಾದ್ರೆ ನಾನು ತಯಾರು ಅಂತ ಹೇಳಿದ್ರೆ ಈ ಮಾತಾಡ್ತಾನಲ್ಲ, ಅದಕ್ಕೆ ಭಗವಂತ ಅವನಿಗೆ ಭಿಕ್ಷೆ ಬೇಡ್ತೇನೆ ಭಿಕ್ಷೆ ಬೇಡ್ತೇನೆ ಅಂತ ಅರ್ಜುನ ಮತ್ತೆ ಮತ್ತೆ ಹೇಳ್ತಾರೆ, ಭಿಕ್ಷೆ ತಯಾರಿದ್ದೇನೆ ಭಿಕ್ಷೆ ತಯಾರಿದ್ದೇನೆ ಅಂತ ಹೇಳಿಬಿಟ್ಟು. ಇದು ಎಷ್ಟು ಅರ್ಹತೆ ಕೊಡ್ತು ಗೊತ್ತಾ ಅರ್ಜುನನಿಗೆ? ಅಂತೂ ಭಿಕ್ಷೆ ಬೇಡ್ತೀಯ ನೀನೀಗ, ಭಿಕ್ಷೆ ಬೇಡ್ತೀಯ? ಭಗವಂತ ಭಿಕ್ಷೆ ಕೊಟ್ಟೇ ಬಿಟ್ಟಂತೆ. ಯಾಕಯ್ಯ ಬೇಡ, ನನ್ನ ಮುಂದೆ ನಾನೇ ಕೊಡ್ತೀನಿ ತಗೋ ಭಿಕ್ಷೆ ನಿನಗೆ. ಯಾವ ಭಿಕ್ಷೆ? ಜ್ಞಾನ ಭಿಕ್ಷೆಯನ್ನು ಭಗವಂತ ಕೊಡ್ತಾ ಇದ್ದ ಅರ್ಜುನನಿಗೆ. ತತ್ವಜ್ಞಾನದ ಭಿಕ್ಷೆಗೆ ಅರ್ಹತೆ ಬಂತು. ಅದಕ್ಕೆ ಇವತ್ತು ಸಾಮಾನ್ಯವಾಗಿ ಸನ್ಯಾಸಿಗಳನ್ನ ಭಿಕ್ಷುಗಳು ಅಂತ ಕರೀತಾರೆ. ಭಿಕ್ಷುಗಳು ಸ್ವಯಂ ಅವರಿವರಲ್ಲ, ಜಯತೀರ್ಥರು ತಮ್ಮನ್ನು ಭಿಕ್ಷು ಅಂತ ಕರ್ಕೋತಾರೆ. ಜಯತೀರ್ಥಾಖ್ಯ ಭಿಕ್ಷುಣ ಅಂತಾನೆ ಕರ್ಕೊಳ್ಳೋದು. ನಾನೊಬ್ಬ ಭಿಕ್ಷು, ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಪಾಪ ಭಿಕ್ಷುಕರು ಸುಮ್ಸೇನೆ ಬೈತೀವಿ ನಾವೀಗ, ಇವರೇ ಭಿಕ್ಷುಕರು ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಇವರೇನು ಭಿಕ್ಷು, ಇವರು ಭಿಕ್ಷುಗಳಾದ್ರಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಈ ಭಿಕ್ಷೆ ಬೇಡ ಭಿಕ್ಷುಗಳು ಹೊಟ್ಟೆ ಪಾಡಿಗೆ ಬೀಳ್ತಾರೆ, ಅದಕ್ಕೆ ಅವರು ಜನ ಬೈತಾರೆ, ಸೀತು ಅಂತ ಕರೀತಾರೆ ಅವರನ್ನು. ಆದರೆ ಜ್ಞಾನಿಗಳು ಭಿಕ್ಷೆ ಬೀಳ್ತಾರಂತೆ, ಹೊಟ್ಟೆಗೆ ಬೀಳೋದಿಲ್ಲಂತೆ, ತಲೆಗೆ ಭಿಕ್ಷೆ ಕೇಳ್ತಾರಂತೆ, ಅದಕ್ಕೆ ಅವರನ್ನು ಮಾನ್ಯರು ಅಂತ ಕರೀತಾರೆ. ಜ್ಞಾನಿಗಳು ಎಲ್ಲವನ್ನು ಯಾತಕ್ಕೆ ಬಿಡ್ತಾರೆ? ಜ್ಞಾನ ಭಿಕ್ಷುಗಳು ಅಂತ ಕರೀತಾರೆ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಜ್ಞಾನ, ದೊಡ್ಡವರ ಬಗ್ಗೆ ಇರತಕ್ಕಂಥ ಮಾತು. ಸರ್ವಸಂಗವನ್ನು ಯಾತಕ್ಕೆ ಪರಿತ್ಯಾಗ ಮಾಡ್ತಾರೆ ಅಂದರೆ ಜ್ಞಾನದ ಭಿಕ್ಷೆಯನ್ನು ಸಂಪಾದನೆ ಮಾಡೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ತ್ಯಾಗ. ಅರ್ಜುನ ಯಾವಾಗ ಈ ಮಾತಾಡಿದ ಅವನಿಗೆ ಗೀತಾಭಿಕ್ಷೆಯೇ ಸಿಗ್ತಾ ಇದೆ ಆತನಿಗೆ. ಭಗವಂತ ಅಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಈ ಭಿಕ್ಷೆ ಬಿಡೋದು ಯಾವಾಗ ಸಿದ್ಧವಾಗಬೇಕು? ರಾಜ್ಯಕೋಶ ಎಲ್ಲ ಬಿಟ್ಟುಬಿಟ್ಟಾಗ. ಪಾಂಡವರು ಇಲ್ಲಿ ಒಬ್ಬನಾಗಿ ಅರ್ಜುನ ಮಾತಾಡ್ತಾನಲ್ಲ, ಈ ಮಾತಿನ ಹಿನ್ನೆಲೆ ನಿಜವಾದ ಬರೀ ಮಾತಲ್ಲ, ಇದು ಒಂದು ನಡೆಸಿ ತೋರಿಸಿದ್ದಾರೆ ಪಾಂಡವರು. ಹೀಗಾಗಲೇ ಅರಗಿನ ಮನೆಯಲ್ಲಿ ಪಾಂಡವರನ್ನೆಲ್ಲ ಸುಡೋ ಯೋಚನೆ ದುರ್ಯೋಧನ ಮಾಡಿದ್ದ, ಆ ಕಥೆ ಗೊತ್ತಿದೆ ನಮಗೆ. ಮುಂದುಳ್ಕೊಳ್ಳುತ್ತೆ ನಮಗ ಅರಗಿನ ಮನೆಯನ್ನು ಸುಟ್ಟ ಪಾಂಡವರು ಒಣಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಒಣಕ್ಕೆ ಹೋಗ್ತಾರೆ, ಹಿಡಿಂಬಾಸರನ್ನು ಕೊಲ್ತಾನೆ ಭೀಮಸೇನ, ಮುಂದೆ ಏಕಚಕ್ರನ ಹೋಗ್ತಾರೆ, ಅಲ್ಲಿ ಭಿಕ್ಷೆ ಬಿಡ್ಕೊಂಡೇ ವಾಸ ಮಾಡ್ತಾರೆ. ಏಕಚಕ್ರದ ಭಿಕ್ಷೆಯನ್ನೇ ಬೇಡ್ತಾರೆ. ನಮಗೂ ದೊಡ್ಡ ಪ್ರಶ್ನೆ, ಯೋಚನೆ ತುಂಬಾ ಜನ ಯೋಚನೆ ಮಾಡಿರೋದೇ ಇಲ್ಲ, ಪಾಂಡವರು ಹೀಗ್ಯಾಕೆ ಮಾಡಿದ್ರು ಅಂತ ಪ್ರಶ್ನೆ. ಈಗ ಪಾಂಡವರು ಹೀಗ್ಯಾಕೆ ಮಾಡಿದ್ರು, ಅವ್ರು ಏನ್ ಮಾಡಬಹುದಾಗಿತ್ತು? ಅರಿಗೆ ಮೇಲೆ ಸುಟ್ಟ ಮೇಲೆ ಸೀದಾ ಹಸ್ತಿನಾಪುರಕ್ಕೆ ವಾಪಸ್ ಹೋದ್ರೆ ಮುಗಿದು ಹೋಗ್ತಿತ್ತು. ಹಸ್ತಿನಾಪುರಕ್ಕೆ ಹೋಗಿಬಿಟ್ಟು ನೋಡಿದ್ರ ಹೀಗೆ ಮಾಡಿದ್ದ ಅಯೋಗ್ಯ ಪಾಪಿಷ್ಟ ದುರ್ಯೋಧನ, ನಾವೀಗ ಮಾಡಿ ಬಂದೇವು, ಮುಗಿದು ಹೋಗ್ತಿತ್ತು, ಯಾಕೆ ಹಸ್ತಿನಾಪುರಕ್ಕೆ ಬರಲಿಲ್ಲ? ಇನ್ಯಾರು ಯೋಚನೆ ಮಾಡಿಯೇ ಇಲ್ಲ, ಯಾವ ಪಂಪನು ಯೋಚನೆ ಮಾಡಲಿಲ್ಲ, ಕುಮಾರವ್ಯಾಸ ಯಾರ್ಯಾರು ಯೋಚನೆ ಮಾಡಲಿಲ್ಲ. ಇದಕ್ಕೆ ಉತ್ತರ ಕೊಟ್ಟವರು ಮತ್ತೆ ಶ್ರೀಮದ್ ಆಚಾರ್ಯರು. ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಇಂಥ ಎಷ್ಟು ಸಮಸ್ಯೆಗಳನ್ನ ಅಲ್ಲಿದೆ, ನಮಗೆ ಅರ್ಥ ಆಗೋದಿಲ್ಲ, ಅದನ್ನು ಬಿಡಿಸಿ ಪ್ರಶ್ನೆಯನ್ನು ಹಾಕೊಂಡು ಉತ್ತರ ಕೊಡ್ತಾ ಹೋಗ್ತಾರೆ. ಪಾಂಡವರ ಉದ್ದೇಶ ಏನಿತ್ತು ಆಗ ಅಂತ ಕೇಳಿದ್ರೆ ಹೇಳ್ತಾರೆ, ಎಷ್ಟು ದೊಡ್ಡವರು ಪಾಂಡವರು ವರ್ಣನೆ ಮಾಡ್ತಾರೆ, ಅಡುಗೆ ಮೇಲೆ ಸುಟ್ಟಾಗಿದೆ, ಈ ಕಡೆ ಬರಲಿಕ್ಕೆ ಅವರಿಗೆ ಸಂಕೋಚ ಅನಿಸ್ಬಿಡ್ತಂತೆ. ಪಾಪ ನಿಜವಾಗಲೂ ಪಾಪಿಷ್ಟ ದುರ್ಯೋಧನ ತಾ ಸರಿ ಮಾಡಿಕೊಂಡಿದ್ದಾರೆ. ಅವ್ರಿಗೇನು ಯೋಚನೆ ಅಂತ ಕೇಳಿದ್ರೆ ಇದೆಲ್ಲ ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಪಾಪ, ಭೀಷ್ಮ ದ್ರೋಣರಿಗೆ ಇದೆಲ್ಲ ಏನು ಗೊತ್ತಿರುತ್ತೆ ಪಾಪ, ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ ನಾವೇ ಬೆಂಕಿ ಇಟ್ಟಿರಿ ಅಂತ ಎಲ್ಲಿ ತಪ್ಪಿಸ್ಕೋತಾರ ಏನು, ಅವರ ಮನಸ್ಸಿ ಬೇಜಾರು ಮಾಡಬಾರದು. ಎಂಥ ಉದಾತ್ತ ದೃಷ್ಟಿ ಯೋಚನೆ ಮಾಡಿ, ದುರ್ಯೋಧನ ಏನಾರ ಹಾಕೊಂಡು ಹೋಗಿಬಿಡ್ಲಿ, ಭೀಷ್ಮ ದ್ರೋಣರ ಮನಸ್ಸಿಗೆ ಬೇಜಾರಾಗಬಾರದು. ನಾವು ಅರಿಮನೆ ಬೆಂಕಿ ಇಟ್ಟುಬಿಟ್ವಲ್ಲ, ನಾವೇ ತಪ್ಪು ಒಳಗೆ ನಡೆದು ಯಾರಿಗೂ ಗೊತ್ತೇ ಇಲ್ಲ, ಅದು ಒಂದು ಗೊತ್ತಾಗೋರಿಗೆ ನಾವು ಬರಬಾರದು. ಗೊತ್ತಾದ್ಮೇಲೆ ಬರಬೇಕು ಅಂದ್ರೆ ದೊಡ್ಡವರ ಮನಸ್ಸಿಗೆ ಸ್ವಲ್ಪ ಅಪ್ರೀತಿಯಾದರೂ ತಡ್ಕೊಳ್ಳಕ್ ಸಾಧ್ಯ ಇಲ್ಲದ ಧರ್ಮರಾಜನಿಗೆ. ಅಂತ ವಿಚಿತ್ರ ಬುದ್ಧಿಯ ಮನುಷ್ಯ ಧರ್ಮರಾಜ. ಅದಕ್ಕೆ ಆತ ಮನುಷ್ಯನೇ ಅಲ್ಲ, ದೊಡ್ಡ ದೇವತೆಯಾಗಿ ಆತಿದ್ದಾರೆ. ಭೀಮಾರ್ಜುನರಂತೂ ಲೋಕಕ್ಕೆ ಆದರ್ಶವನ್ನು ತೋರಿಸ್ತಕ್ಕಂಥ ತಮ್ಮಂದಿರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಈ ಸತ್ಯ ಹೊರಗೆ ಬೀಳೋವರೆಗೂ ಕೂಡ ನಾ ಕಣ್ಣಿಗೆ ಕಾಣೋದು ಬೇಡ ಅಂತ ಆ ಒಣಕ್ಕೆ ಹೊರಟುಬಿಟ್ರಂತಾಗ. ತಾವು ಸರಿ ಮಾಡಿದ್ರು ಕೂಡ ತಪ್ಪು ಮಾಡಿದವರಂತೆ ಕಾಡಿ ಹೋಗ್ತಾರೆ. ಇದು ದೊಡ್ಡವರ ಅತಿ ದೊಡ್ಡ ಲಕ್ಷಣ. ಇದು ಒಂದು ದೊಡ್ಡ ಮನುಷ್ಯನ ಬಗ್ಗೆ ಶಾಸ್ತ್ರಕಾರ ಹೇಳ್ತಾರೆ, ಅವ್ರು ಯಾರಿಗೋ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಬಂದು ಏನೋ ದಾನನೋ ಏನೋ ಕೊಡ್ತಾ ಇರ್ತಾನೆ. ಅವನು ಎಷ್ಟು ಹಂಬಲ್ ಆಗಿರ್ತಾನೆ, ಎಷ್ಟು ವಿನೀತನಾಗಿರ್ತಾನೆ ದೊಡ್ಡವನು ಅಂದ್ರೆ, ತಾನು ಇಸ್ಕೋತೇನೋ ಅನ್ನ ಕೊಡ್ತಾನಂತೆ ಪಾಪ. ಅಷ್ಟು ಮನಸ್ಸಿಗೆ ಅವನಿಗೆ ಇದಂತೆ, ಏ ತಿಂದು ಬದುಕೊಳ್ಳಿ ಹೋಗಿ ನೀವೀಗ, ಹಾಗೆಲ್ಲ ಅಹಂಕಾರ ಇರಲಿಲ್ಲಂತವ್ರಿಗೆ. ಕೊಡಬೇಕಾದ್ರೆ ಇಸ್ಕೊಳ್ಳೋಷ್ಟು ಅವನಿಗೆ ವಿನಯ ಇರುತ್ತಂತೆ. ಆದ್ರೆ ದುಷ್ಟ ಇರ್ತಾನಲ್ಲ, ಅಲ್ಲಿ ಇಸ್ಕೋಬೇಕಾದ್ರೆ ಕೊಟ್ಟಷ್ಟು ಅಹಂಕಾರ ಪಡ್ತಿರ್ತಾನೆ ಪಾಪ. ಇಸ್ಕೋಬೇಕಾದ್ರೆ ದುರಹಂಕಾರ, ನಾ ಇಸ್ಕೊಂಡಿದ್ದೆ ನಿಮ್ ಪುಣ್ಯ ಎಂಬ ರೀತಿ ಮಾಡ್ತಿರ್ತಾನೆ. ಅದು ದೊಡ್ಡವರಿಗೂ ಕೆಟ್ಟವರಿಗೆ ವ್ಯತ್ಯಾಸವನ್ನು ತೋರಿಸ್ತಾರೆ. ತಮಗೆ ಅನ್ಯಾಯವಾಗಿದ್ರು ಕೂಡ ತಾವೇ ಅನ್ಯಾಯ ಮಾಡಿದವಂತ ಬಾಂಡವರು ಹೆದರ್ತಾ ಇದ್ದಾರೆ. ಈ ಇದಕ್ಕೆ ಏನಂತ ಕರೀತಾರೆ ಗೊತ್ತಾ, ಧರ್ಮಭೀರುಗಳು ಅಂತ ಹೇಳ್ತಾರೆ ಅವರು. ಧರ್ಮಭೀರುಗಳು ದುರ್ಯೋಧನಾದಿಗಳು, ಅವರು ಪುಣ್ಯ ಭೀರುಗಳು. ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಮಾತಿಗೋಸ್ಕರ ಮುಂದೆ ಹಿಡಿಂಬವನಕ್ಕೆ ಹೋದ್ರು, ಏಕಚಕ್ರ ನಗರಕ್ಕೆ ಹೋದ್ರು, ಅಲ್ಲಿ ಭಿಕ್ಷೆಯನ್ನೇ ಬೇಡಿದ್ರು. ಭಿಕ್ಷೆ ಬೇಕಾದ್ರೆ ಬೇಡ್ತೇವೆ ಬೇಡ್ತೇವೆ ಅಂತ ಬಾಯಲ್ಲಿ ಹೇಳಿದ್ದಲ್ಲ, ಬೇಡಿ ಆಗಿಬಿಟ್ಟಿದೆ ಆಗಲೇ. ಅವರು 6 ತಿಂಗಳ ಕಾಲ ಭಿಕ್ಷಾನ್ನದಿಂದ ಪಾಂಡವರು ಬದುಕಿದ್ದಾರೆ ಲೋಕದೃಷ್ಟಿಯೊಳಗೆ. ಅವರ ದೈವ ದೊಡ್ಡ ದೇವತೆಗಳು, ಯಜ್ಞದಲ್ಲಿ ಆವಿರ್ಭಾವವನ್ನು ತಗೊಳ್ತಕ್ಕಂಥ ದೇವತೆಗಳು ಮನೆ ಮನೆಗಳಲ್ಲಿ ಭಿಕ್ಷೆ ಬೇಡಿದ್ದಾರೆ. ಯಾತಕ್ಕೆ ದೊಡ್ಡವರ ಮನಸ್ಸಿಗೆ ಖೇದ ಆಗಬಾರದು. ಗುರುವಿನ ಅಹತ್ವ ಶಬ್ದಕ್ಕೆ ಹಣ ಹಿಂಸಾಗತ್ಯೋ, ಅವರ ಮನಸ್ಸಿಗೆ ನೋವುಂಟು ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಭಿಕ್ಷೆ ಬೇಡಿದ ಪುಣ್ಯಾತ್ಮರು. ಅದನ್ನು ಅರ್ಜುನ ಮತ್ತೆ ಇನ್ನೊಮ್ಮೆ ಹೇಳ್ತಾನೆ, ಅವತ್ತು ಭಿಕ್ಷೆ ಬೇಡಿದ ನಮಗೆ ಇವತ್ತು ಇನ್ನೊಂದು ಭಿಕ್ಷೆ ಬೇಡಿದ ದೊಡ್ಡದಲ್ಲ, ಭಿಕ್ಷೆ ಬೇಡ್ತೇವೆ ಅವರ ಮನಸ್ಸಿಗೆ ಅವರ ದೇಹಕ್ಕೆ ನೋವಾಗೋದು ಬೇಡ ಅಂತ ಹೇಳಿದ್ದಾನೆ. ಇಂಥ ಕರುಣೆ, ಇಂಥ ಪೂಜ್ಯ ಭಾವನೆ ದೊಡ್ಡವರ ಬಗ್ಗೆ ಇದ್ದವರಿಗೆ ಪರಮ ಪೂಜ್ಯನಾದ ಭಗವಂತ ತತ್ವೋಪದೇಶವನ್ನು ಮಾಡಿಯೇ ಮಾಡ್ತಾನೆ. ಇವತ್ತು ಆ ವ್ಯಾಲ್ಯೂಸ್ ನಮ್ಮ ಎಲ್ಲಿದೆ? ಇವತ್ತಿನ ದಿವಸ ಮನೆಯಲ್ಲಿ ಯಾರನ್ನು ಗೌರವಿಸ್ತೇವೆ ನಾವು? ತಂದೆಗೆ ಬಗ್ಗೆ ಗೌರವ ಇಲ್ಲ, ತಾಯಿಯ ಬಗ್ಗೆ ಗೌರವ ಇಲ್ಲ. ಇವತ್ತೆಲ್ಲ ಡಿಮ್ಯಾಂಡ್ ಮಾಡೋ ಕಾಲದಲ್ಲೇ ಇದ್ದಾರಷ್ಟೇನೆ ಮನುಷ್ಯ. ಗೌರವ ಕೊಡೋರಿದ್ರೆ ಪುಣ್ಯಾತ್ಮರಷ್ಟೇ, ಎಲ್ಲೋ ಸ್ವಲ್ಪ ಜನ ಸಿಕ್ಕಿರಬಹುದು, ಎಲ್ಲ ಇಲ್ಲ ಅಂತ ಹೇಳಕ್ ಹೊರಟಿಲ್ಲ, ತುಂಬಾ ಕಡಿಮೆ ಜನ ಆಗಿರ್ತಾರಷ್ಟೇ. ಇನ್ನು ತಂದೆ ಬಗ್ಗೆ ಇಲ್ಲ, ತಾಯಿ ಬಗ್ಗೆ ಇಲ್ಲ, ಗುರುಗಳ ಬಗ್ಗೆ ಇಲ್ಲೇ ಇಲ್ಲ. ಯಾಕೆ ಗುರುಗಳು ಮಾಡಿಕೊಂಡೇ ಇರೋದಿಲ್ಲ, ಆದ್ದರಿಂದ ಆ ಯೋಚನೆ ಕೂಡ ಇಲ್ಲ. ದೇವರ ಬಗ್ಗೆ ದೇವರೇ ಇಲ್ಲ ಅನ್ನೋರಿಗೆ ಮಾಡಿಕೊಳ್ಳೋ ಪ್ರಶ್ನೆ ಕೂಡ ಇಲ್ಲ. ಗುರುಗಳಿದ್ದಾರೆ ಮಾಡಿಕೊಳ್ಳೋದಿಲ್ಲ, ದೇವರು ಇಲ್ಲ ಅಂತ ಕರೆದು ಬಿಡ್ತಾರೆ. ತಂದೆ ತಾಯಿ ಇದ್ರು ಓಡಿಸಿಬಿಡ್ತಾರೆ, ಇನ್ಯಾರ ಬಗ್ಗೆ ಗೌರವ ತೋರಿಸ್ಬೇಕು ಅವರು? ಅಂದಮೇಲೆ ಭಗವದ್ಗೀತಾದಿ ಗ್ರಂಥಗಳನ್ನು ಕೇಳೋ ಯೋಗವೂ ಅವರಿಗೆ ಬರಲಾರದು. ಅರ್ಜುನ ಇಷ್ಟು ದೊಡ್ಡ ರೀತಿಯಲ್ಲಿ ಮಾತಾಡಿ, ನಾನು ಬೇಕಾದ್ರೆ ಭಿಕ್ಷೆ ಬೇಡ್ತೇನೆ ಅರ್ಜುನ, ನನ್ನ ಯುದ್ಧ ಬೇಕಿಲ್ಲ. ಅಲ್ಲ ಅರ್ಜುನ, ನಿನಗೆ ಭೋಗ ಬೇಡವೆ ಅಂತ ಕೇಳಿದರೆ, ನನಗೆ ಬೇಕು. ಗುರು ಕೊಂದಲೆ ಭೋಗ ಬರುತ್ತಲ್ಲ, ಎಂಥ ಭೋಗ ಗೊತ್ತಾ ಕೃಷ್ಣ? ಅದು ಗುರುರಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮತೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಅರ್ಥ ಕಾಮರಾದ ಗುರುಗಳನ್ನು ನಾನು ಕೊಂದಾಗ ನನಗೆ ಭೋಗ ಬರುತ್ತೆ, ಹೌದು, ಎಂಥ ಭೋಗ ಗೊತ್ತಾ? ಅದು ರುಧಿರ ಪ್ರದಿಗ್ಧಾನ್, ಅವರ ರಕ್ತ ಮೆತ್ಕೊಂಡಿರುತ್ತೆ ಅಂತ ಹೇಳುತ್ತಾರೆ. ರಕ್ತ ಮೆತ್ತಿದ ಭೋಗ ನನಗೆ ಬೇಕಿಲ್ಲ. ಇದು ಅರ್ಜುನನ ಉದಾತ್ತ ದೃಷ್ಟಿಯ ಇನ್ನೊಂದು ಮುಖ. ಇದು ನಮ್ಮ ಅನೇಕರು ಹೇಳ್ತಾರೆ, ಬಡವರನ್ನು ನೋಯಿಸಿಬಿಡಬೇಡಿ, ಅವರನ್ನು ಶೋಷಣೆ ಮಾಡಬೇಡಿ, ಅವರಿಂದ ಏನೋ ಕಿತ್ಕೋಬೇಡಿ. ಯಾಕೆ ಗೊತ್ತಾ? ಅದರ ಹಿಂದೆ ಅವರ ಬೆವರಿರುತ್ತೆ ಅಂತ ಹೇಳಿದ್ದಾರೆ. ಅವರ ಹಿಂದೆ ಅವರ ಬೆವರಿರುತ್ತೆ, ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಅದನ್ನ ಕಿತ್ಕೋಬೇಡಿ ಅಂತ ಅದಕ್ಕೆ ಅರ್ಥ. ಬಡವರು ರಕ್ತ ಹೀರ್ತಾರೆ ಅಂತ ಹೇಳೋದಿಲ್ಲ, ಅಂದರೆ ಬಡವ ನೋಯಿಸಿದಾಗ ರಕ್ತ ಹೀರ್ತಾರೆ ಅನ್ನೋ ಪದ ಉಪಯೋಗಿಸ್ತಾರೆ. ಇವತ್ತು ಭೀಷ್ಮದ್ರೋಣಾದಿಗಳು ಯಾವ ಒಂದು ವಸ್ತುವನ್ನು ಬಯಸಿದ್ದಾರೆ, ಅವರನ್ನ ಕೊಂದು ಆ ವಸ್ತು ನಾವು ತಗೊಂಡು ಬಿಟ್ರೆ ನಮಗೆ ವಸ್ತು ಬರೀ ವಸ್ತ್ರ ಸಿಕ್ಕರೆ ತಗೊಳ್ಳಬಹುದು, ಅದರ ಹಿಂದೆ ರಕ್ತ ಲೇಪಿತವಾಗಿರುತ್ತೆ ಅಂತ ಹೇಳುತ್ತಾರೆ. ದೊಡ್ಡವರ ಮನಸ್ಸಿನ ನೋವಿರುತ್ತಲ್ಲ, ಅದನ್ನು ನೋಡ್ಕೊಳ್ಳಕ್ಕೆ ತಯಾರಿಲ್ಲ. ಅಂದರೆ ವಸ್ತುಗಳನ್ನು ನೋಡಬೇಕಾದ್ರೆ ಪವಿತ್ರ ವಸ್ತುವಾಗಬೇಕು. ನಮ್ಮ ಜನ ರಕ್ತಲಿಪಿತೆ ಹೇಗಾಗುತ್ತೆ, ತೊಳ್ಕೊಂಡ್ಬಿಟ್ರಾಯ್ತಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಥರ ತೊಳ್ಕೊಂಡ್ಬಿಟ್ರಾಯ್ತಲ್ಲ, ಈ ರಕ್ತ ತೊಳೆದ್ರೆ ಹೋಗ್ತಕ್ಕಂಥ ರಕ್ತ ಅಲ್ಲ ಅದು. ಗುರು ಹಿರಿಯರ ಮನಸ್ಸಿನ ನೋವು ಅದಕ್ಕೆ ಮೆತ್ತಿದಾಗ ನಮಗೆ ಸುಖ ಪಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿರ್ತಾರೆ. ಮನುಷ್ಯ ನೋಡಿ ಬಸ್ನಲ್ಲೇ ಹೋಗ್ತಾ ಇರ್ತಾನೆ, ಸೀಟ್ ಇರುತ್ತೆ ಖಾಲಿ ಇರುತ್ತೆ, ಕುತ್ಕೊಂಡು ಬಿಡ್ತಾನೆ, ನಿಶ್ಚಿಂತೆ ಯೋಚನೆ ಆರಾಮಾಗಿ ಹೋಗ್ತಾ ಇರ್ತಾನೆ. ಆದರೆ ಇನ್ನೊಂದು ಸರ್ತಿ ಏನಾಗುತ್ತೆ, ಹೋಗ್ತಾನೆ ಯಾರೊಬ್ಬರು ಕೂತಿರ್ತಾರೆ ಪಾಪ, ಇನ್ನೊಬ್ಬನು ಬರ್ತಾನೆ ಅವನ್ನ ಕೂತು ನೆವಿಸ್ಬಿಡ್ತಾನೆ, ನೀವು ಕುಡಿ ಅಂತ ಕುಡಿಸ್ಬಿಡ್ತಾನೆ. ಕೆಟ್ಟವನಾದ್ರೆ ಸಂತೋಷ ಪಟ್ಟು ಬಿಡ್ತಾನೆ, ಒಳ್ಳೆಯವನಾದ್ರೆ ಛೇ ಅವನು ಕೂಡ ಜಾಗದಲ್ಲಿ ನಾನು ಕೂತು ಬಿಟ್ಟನಲ್ಲ ನಾನೀಗ, ಅವನು ಎಷ್ಟು ನೊಂದ್ಕೊಂಡಿರ್ತಾನೆ ಪಾಪ. ಆ ರೀತಿ ಕಾಡ್ತಾ ಇರುತ್ತವನು. ಸೀಟ್ ಮೇಲೆ ಕೂತರು ಕೂಡ ಅದು ಮುಳ್ಳಿನ ಹಾಸಿಗೆ ಇದ್ದಾಗಿರುತ್ತವೆ. ಅವನ ಮನಸ್ಸಿನ ಶಾಪ ನನ್ನ ತಟ್ಟುತ್ತೆ, ಅವನ ನೋವು ಇದರಿಂದ ಇದೆ ಅಂತ ತಿಳ್ಕೊಳ್ತಾನೆ. ಯಾಕೆ ಅವನು ಕೂತು ಎಬಿಸಿ ನಾನು ಕೂತಿನಲ್ಲ, ಆ ನೋವು ನಮ್ಮನ್ನು ಕಾಡತ್ತೆ ಅಂತ ಹೇಳಿರ್ತಾನೆ. ತಾನು ಊಟ ಮಾಡ್ತಾನೆ, ಯೋಚನೆ ಯಾರೋ ತಿನ್ನೋದನ್ನ ಬಿಡಿಸಿಬಿಟ್ಟು ತಾನು ತಿಂದುಬಿಟ್ರೆ ಅವನ ಹಸಿವಿನ ಸಂಕಟ ಇವನ ಸುಡ್ತಾ ಇರುತ್ತೆ ಅಂತ ಹೇಳಿರ್ತಾನೆ. ಇದನ್ನ ಅರ್ಥ ಮಾಡಿಕೊಂಡಾಗ ವಸ್ತು ನಮಗೆ ಬೇಕು, ಆದರೆ ಕಂಡವರ ತಲೆ ಹೊಡೆದು ಬರತಕ್ಕಂಥ ವಸ್ತುಗಳು ನಮಗೆ ಬೇಡ, ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ತಗೊಳ್ತಕ್ಕಂಥ ವಸ್ತುಗಳು ನಮಗೆ ಬೇಡ. ಅವಾಗಿ ಭಗವಂತ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃಧಃ ತಸ್ಯ ಶುದ್ಧನಂ. ಈಶಾವಾಸ್ಯದ ಸಂದೇಶ, ಭಗವಂತ ಏನು ಕೊಡ್ತಾನಲ್ಲ ಅದನ್ನು ತಿಂದು ನಾವು ಬದುಕೋಣ, ಅದನ್ನು ಬಿಟ್ಟು ಕಂಡವರ ತಲೆ ಹೊಡೆದು ಅವರ ಮನಸ್ಸಿಗೆ ನೋವುಂಟು ಮಾಡಿ ತಗೊಂಡು ನನಗೆ ಬೇಕಿಲ್ಲ. ಅರ್ಜುನನ ದೃಷ್ಟಿ ರಾಜ್ಯಭೋಗಗಳೇ ಬೇಕು ಅಂತಕ್ಕಂಥ ದುರ್ಯೋಧನ, ಎಲ್ಲಿ ಅವು ಸಿಕ್ಕರೆ ಅದರ ಹಿಂದೆ ಮತ್ತೊಬ್ಬರ ನೋವಿರಬಾರದು ಅಂತಕ್ಕಂಥ ಅರ್ಜುನ ಎಲ್ಲಿ ಅಂತ ಗೊತ್ತಾದರೆ ಅರ್ಜುನ ಅರ್ಜುನನೇ, ದುರ್ಯೋಧನ ದುರ್ಯೋಧನನೇ ಅಂತ ಸನ್ನಿವೇಶ ಬಂತು. ಗುರುನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಆಗ ಇಷ್ಟು ಮಾತಾಯ್ತು. ಇನ್ನೊಂದು ಪ್ರಶ್ನೆ ಅರ್ಜುನ ಹಾಕೋತಾನೆ, ಕೃಷ್ಣ ಆಯಿತು ಯುದ್ಧ ಅಂತೂ ಮಾಡ್ತೇವೆ ಅಂತ ಇಟ್ಕೊಂಬೋಣ, ಯುದ್ಧ ಮಾಡ್ತೇವೆ ಅಂತ ಇಟ್ಕೊಂಬೋಣ, ಇಲ್ಲ ನಾವು ಅವ್ರನ್ನ ಗೆಲ್ತೇವೆ ಅಥವಾ ಅವ್ರು ನಮ್ಮನ್ನು ಗೆಲ್ತಾರೆ, ಇಷ್ಟು ರಿಸಲ್ಟ್ ಅಂತ ಆಗಬೇಕಲ್ಲ. ಇದು ಡ್ರಾಗ ಕ್ರಿಕೆಟ್ ಮ್ಯಾಚ್ ಅಲ್ಲ, ಡ್ರಾ ಆಗಲಿಕ್ಕೆ ಇದು ಡ್ರಾಗ ಚಾನ್ಸಸ್ ಇಲ್ಲ. ಇಲ್ಲ ನಾವು ಅವ್ರನ್ನ ಕೊಲ್ತೇವೆ ಅವ್ರು ನಮ್ಮನ್ನು ಕೊಲ್ತಾರೆ, ಇದರಲ್ಲಿ ಯಾವುದು ಒಳ್ಳೆಯದು ಅರ್ಜುನ ಯೋಚನೆ ಮಾಡ್ತಾನೆ. ಅಂದರೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಕರೀತಾರೆ ನಮ್ಮಲ್ಲಿ ಪದ್ಧತಿ. ನನ್ನ ಕೆಲಸ ಆದಮೇಲೆ ಏನಾಗುತ್ತೆ ಏನು ಹೋಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ತಾನೆ. ಅಕಸ್ಮಾತ್ ಯುದ್ಧ ಮುಗೀತು. ನಚೈತ ದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ. ಅರ್ಜುನ ಎಷ್ಟು ಸೂಕ್ಷ್ಮವಾಗಿ ಮಾತಾಡುತ್ತಾನೆ. ಈ ಯುದ್ಧ ನಡೆಯುತ್ತೀಗ, ನಚೈತ ದ್ವಿದ್ಮಃ ನಮಗೆ ಗೊತ್ತಿಲ್ಲ, ಅವರೇ ನಮ್ಮನ್ನು ಗೆಲ್ತಾರೋ ನಾವು ಅವ್ರನ್ನ ಗೆಲ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ಯಾರು ಯಾರನ್ನೇ ಗೆಲ್ಲಲಿ, ಯಾನೇವ ಹತ್ವ ನಜಿಜೀವಿ ಶಾಮಃ ತೇ ಅವಸ್ಥಿತಾ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಯುದ್ಧದಲ್ಲಿ ಅಕಸ್ಮಾತ್ ಸೋತಿ ಅಂತ ತಿಳ್ಕೊಬೋಣ, ನಮಗೆ ನೋವು ತಪ್ಪಿದ್ದಲ್ಲ ದುಃಖ ತಪ್ಪಿದ್ದಲ್ಲ, ಅಕಸ್ಮಾತ್ ಗೆದ್ದೆ ಅಂತ ತಿಳ್ಕೊಬೋಣ ಆಗ ನಮಗೆ ನೋವು ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ನಮಗೆ ಸೋತರೂ ದುಃಖ ಗೆದ್ದರೂ ದುಃಖ, ಯಾವ ದೊಡ್ಡದು ನಮಗೆ ಗೊತ್ತಾಗ್ತಾ ಇಲ್ಲ. ನಚೇತ ದ್ವಿದ್ಮಃ ಕತರನ್ ನೋ ಗರೀಯ, ಅವ್ರ ನಾವು ಗೆಲ್ಲೋ ದೊಡ್ಡದೋ ಅವ್ರು ನಮ್ಮನ್ನು ಗೆಲ್ಲೋ ದೊಡ್ಡದೋ ಯೋಚನೆ ಮಾಡಿದರೆ ಎರಡೂ ಸರಿಯಲ್ಲ. ಅವರನ್ನು ನಾವು ಗೆದ್ದು ಬಿಟ್ಟರೆ ಅವರು ಸತ್ತೋಗಿರ್ತಾರೆ, ಅವರೇ ನಮ್ಮನ್ನು ಗೆದ್ದು ಬಿಟ್ಟರೆ ನಾವೇ ಸೋತು ಹೋಗಿಬಿಡ್ತೇವೆ. ನಾವು ಸೋಲು ದುಃಖಕರ ಒಪ್ಕೋತೇನೆ, ನಾವು ಗೆಲ್ಲೋದು ಒಳ್ಳೇದಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ನಾ ಗೆಲ್ಲೋದಕ್ಕೆ ನಾನು ಸಂತೋಷ ಪಡೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ. ಯಾತಕ್ಕೆ ಗೊತ್ತೇನು, ಯಾನೇವ ಹತ್ವ ನ ಜಿಜೀವಿ ಶಾಮಃ ತೇ ಅವಸ್ಥಿತಾ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಯಾನ್ ಹತ್ವ ಯಾರನ್ನು ಕೊಂದರೆ ನಾವು ಬದುಕಲಿಕ್ಕೆ ಇಷ್ಟಪಡೋದಿಲ್ವೋ ಅಂತ ದುರ್ಯೋಧನಾದಿಗಳು ಎದುರು ನಿಂತಿದ್ದಾರೆ. ನಾವು ಯುದ್ಧದಲ್ಲಿ ಗೆದ್ದಿವೆ ಅಂದ್ರೆ ಇವರು ಸತ್ತಿದ್ದಾರೆ ಅಂತ ಅರ್ಥ. ಇವರು ಸತ್ತಿದ್ದನ್ನು ನೋಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ ದುರ್ಯೋಧನ ಹೇಳಿ ಧರ್ಮ ಅರ್ಜುನ ಹೇಳುತ್ತಾ ಇದ್ದಾರೆ. ಇವರ ಸಾವು ನಮಗೆ ಪ್ರಿಯವಾದದ್ದಲ್ಲ ಅಂತ ಕೌರವರು ಸಾಯಬಾರದ ಅಂತ ಕೇಳಿದರೆ ಕೌರವರು ಸಾಯಬೇಕು, ಆ ಧೃತರಾಷ್ಟ್ರದ ಮಕ್ಕಳು ಸಾಯ್ತಾರಲ್ಲ ಅಂತ ದುಃಖವಾಗುತ್ತೆ ಅಂತ ಹೇಳುತ್ತಾರೆ. ಧೃತರಾಷ್ಟ್ರದ ಮಕ್ಕಳು ಸಾಯ್ತಾರಲ್ಲ, ಅವನು ಬದುಕಿರ್ತಾನೆ, ಅವನ ಹೆಂಡತಿ ಬದುಕಿರ್ತಾಳೆ, ಮಕ್ಕಳನ್ನು ಕಳ್ಕೊಂಡ ತಂದೆ ತಾಯಿಗಳ ಮುಖ ಹೇಗೆ ನೋಡೋದು ಯೋಚನೆ ಮಾಡಬೇಕಲ್ಲ, ನಮಗೆ ಅದನ್ನು ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳುತ್ತಾನೆ. ಎಷ್ಟೋದ ಹೇಳ್ತಾನೆ, ನಿಮ್ಮ ಅಪ್ಪನ ಮುಖ ನೋಡಿ ಬಿಟ್ಟಿದ್ದೇವೆ ನೋಡಿದ್ ಬೈತಾರಲ್ಲ ಆ ಥರ, ನಿಮ್ಮ ಅಪ್ಪನ ಮುಖ ನೋಡಿ ಬಿಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ತಾ ಇದೆ. ಧೃತರಾಷ್ಟ್ರನ ಮುಖ ನೋಡಿಕೊಂಡು ಅವ್ರ ಮಕ್ಕಳನ್ನ ಬಿಡಬೇಕಾಗಿದೆ ನಾನೀಗ. ಅವರು ಸತ್ತ ಮೇಲೆ ನಾನಿವ್ರು ನೋಡ್ಲಿಕ್ಕೆ ಹೋಗಬೇಕಲ್ಲ, ಮುಂದೆ ಹಾಗೆ ಆಗುತ್ತೆ ಯುದ್ಧದೊಳಗೆ, ಇವರೆಲ್ಲ ಸತ್ತೋಗ್ಬಿಡ್ತಾರೆ ಕೌರವರೆಲ್ಲ ಕೂಡ. ಆಗ ಪಾಂಡವರೆಲ್ಲ ಯೋಚನೆ ಮಾಡ್ತಾರೆ, ಭೀಮನ ಬಿಟ್ಟುಬಿಡಿ, ಭೀಮ ದೊಡ್ಡ ಜ್ಞಾನಿ, ಮಾತಾಡೋ ಕಾರಣ ಇಲ್ಲ. ಧರ್ಮರಾಜ ಅರ್ಜುನ ಎಲ್ಲ ಕೃಷ್ಣನ ಕೇಳ್ತಾರೆ, ಯುದ್ಧ ಮುಗಿದೋಗಿದೆ, ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ, ಇದೇ ಅರ್ಜುನ ಅಂತಿದ್ದೇ ಆಗ್ತಾ ಇದೆ. ಕೃಷ್ಣ ಹಸ್ತಿನಾಪುರಕ್ಕೆ ಹೋಗಬೇಕು, ಧೃತರಾಷ್ಟ್ರ ಗಾಂಧಾರಿಯರನ್ನು ನೋಡಬೇಕು. ನನ್ನ ಕೈಲಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಧರ್ಮರಾಜ. ನನ್ನ ಕೈಲಿ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ 100 ಜನ ಮಕ್ಕಳನ್ನ ಕಳ್ಕೊಂಡವರನ್ನು ಹೇಗೆ ನೋಡಲಿ ಅಂತ ಹೇಳುತ್ತಾರೆ. ಹೇಗೆ ನೋಡಲಿ? ಕೊಂದವರು ನಾವು ಬೇರೆ, ನಮ್ಮ ಮುಖ ತೋರಿಸಲಿಕ್ಕೆ ನನಗಾಗೋದಿಲ್ಲ. ಎಷ್ಟು ಒಳ್ಳೆಯವರಲ್ಲಿ ಒಳ್ಳೆಯವರಲ್ಲಿ ಒಳ್ಳೆಯವರು ಧರ್ಮರಾಜ ಪಾಪ. ಅದನ್ನ ನನ್ನ ಮುಖ ಹೇಗೆ ತೋರಿಸಲಿ? ಅವರಿಗೆ ಏನಂತ ಮಾತಾಡಿಸ್ಲಿ? ನನಗೆ ಸಾಧ್ಯ ಇಲ್ಲ. ಮೊದಲೇ ಕುರುಡರು, 100 ಜನ ಒಬ್ಬ ಮಗು ಉಳಿದಿರೋದಿಲ್ಲ, 100 ಜನ ಸತ್ತೋಗಿರ್ತಾರೆ, ನಾನು ಹೇಗೆ ನೋಡಲಿ ಅಂತ ಕೇಳಿದಿನಂತೆ. ಆಗ ಕೃಷ್ಣ, ಎಂಥ ಕೃಷ್ಣ, ಕೃಷ್ಣ ಅಂದ್ರೆ ಕೃಷ್ಣನೇನೆ, ಕೃಷ್ಣನ ಕತೆ ಯಾರಿಗೂ ಸರಿಯಾಗಿ ಗೊತ್ತಿರೋದೇ ಇಲ್ಲ. ಕೃಷ್ಣ ಅಂದಂತಾಗ, ಧರ್ಮರಾಜ ನಿನಗೆ ಅಷ್ಟು ಸಂಕೋಚ ಆಗ್ತಾ ಇದೆ ಅಂತ ಕೇಳಿದನಂತೆ. ಹೌದು ಕೃಷ್ಣ, ಅವ್ರ ಮುಖ ಉಳಿದವರಾಗಿದ್ದಾರೆ, ನೋಡಪ್ಪ ನಿಮ್ಮ ಮಕ್ಕಳನ್ನೆಲ್ಲ ಕೊಂದು ಬಿಟ್ಟಿವಿ ನೋಡೋ ಅಂತ ಭೂಮಿ ಕೈಕಂಡು ಕೊಂದು ಬಿಡ್ತಾರೆ, ಹೋಗಿಬಿಟ್ರು. ನಿಮ್ಮ ಮಕ್ಕಳಿಗತೆ ಏನಾಯ್ತು ಗೊತ್ತಾ ಅಂತ ಹೇಳ್ತಿದ್ರು. ಧರ್ಮರಾಜ ಎಷ್ಟು ಸೂಕ್ಷ್ಮ ಮನಸ್ಸಾತನದು ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತಾನೇನ ಅಂತ ಒತ್ತಿ ಹೇಳುತ್ತಾರೆ. ಹೇಗೆ ನೋಡೋದನ್ನ ಅವ್ರ ಮುಖನ? ಕೃಷ್ಣ ಎಂಥ ವ್ಯಕ್ತಿ ಗೊತ್ತೇನು ಧರ್ಮರಾಜ? ಅಷ್ಟು ಸಂಕೋಚ ಆಗುತ್ತೆ ನಿನಗೆ? ಹಾಗೆ ನಾನು ಹೋಗಿ ಮಾತಾಡ್ಸ್ಕೊಂಡ್ಬಿಡ್ತೀನಿ ಬಿಡಪ್ಪ ಅಂತ ಹೇಳಿದ್ದು ಕೃಷ್ಣ. ನಾನು ಹೋಗ್ತೇನೆ ಬಿಡು, ಹಾಗೆ ಮಾತಾಡ್ಸ್ಕೊಂಡ್ಬಿಡ್ತೀನಿ ಅವರನ್ನ. ಇಂಥ ವಿಷಯ ನೋಡಕ್ಕೆ ಯಾರು ಹೋಗ್ತಾರೆ? ನೀನು ಹೋಗು ಅನ್ಬೇಕು, ಇಲ್ಲ ನಾನು ಹೋಗ್ತೇನೆ ನಿನ್ನ ಪರವಾಗಿ. ದುರ್ಯೋಧನ ಸಭೆಗೆ ಹೋಗ್ಲಿಕ್ಕೂ ಕೃಷ್ಣ ತಯಾರು, ಈ ಅಳ್ಬೇಕಾದ ಸಮಾಧಾನ ಮಾಡೋ ಕೃಷ್ಣ ತಯಾರು. ಮತ್ತೆ ಹೋಗಿ ಕುತ್ಕೊಂಡೇ ಬಿಟ್ಟಂತೆ ದುರ್ಯೋಧನ ಧೃತಾಷ್ಟ ಗಾಂಧಾರ್ಯರು ಬಂದು ಕೃಷ್ಣ ಕೂತು ಬಿಟ್ಟಂತೆ. ದೊಡ್ಡ ಪವಾಡ ನಡೀತಾ ಇದೆ. ಆಗ ಅವ್ರ ಅಳ್ವಕ್ಷರು ಜೋರಾಗಳ್ತಾ ಇದ್ದಾರೆ, ಧೃತರಾಷ್ಟ್ರ ಅಳ್ತಾ ಇದ್ದಾರೆ, ಗಾಂಧಾರಿ ಅಳ್ತಾ ಇದ್ದಾಳೆ. ಹತ್ತದ್ದು ಹತ್ತಿದ್ದೇನೆ, ಕೃಷ್ಣ ನೋಡ್ತಾ ಕೂತಂತೆ. ಅವ್ರು ಅಳ್ತಾನೆ ಇದ್ದಾರೋ ಕೃಷ್ಣ. ಆಮೇಲೆ ಏನ್ ಮಾಡಿದನಂತೆ? ಸುಸ್ವರಂ ಪ್ರರುರೋಧ, ತಾನು ಜೋರಾಗತ್ಬಿಟ್ಟಂತೆ ಕೃಷ್ಣ. ಮಹಾಭಾರತ ಹೇಳುತ್ತೆ ಸುಸ್ವರಂ ಪ್ರರುರೋಧ, ಜೋರ ಕೃಷ್ಣ ಅತ್ತಾಗ ಅವರಿಬ್ಬರು ಸ್ಟಾಪ್ ಮಾಡಿಬಿಟ್ರಂತೆ. ಪಾಪ ಧೃತರಾಷ್ಟ್ರನೂ ಸುಮ್ಮನಾಗಿಬಿಟ್ಟನಂತೆ, ಗಾಂಧಾರಿನೂ ಸುಮ್ಮನಾಗಿಬಿಟ್ಟನಂತೆ. ಯಾವ ಕುಮಾರವ್ಯಾಸನಿಂದ ಬರೆದಿಲ್ಲ, ಯಾವ ಪಂಪನೂ ಬರೆದಿಲ್ಲ, ವೇದವ್ಯಾಸರು ಬರೀತಾ ಇದ್ದಾರೆ ಎಲ್ಲ ಕೂಡ. ಮಹಾಭಾರತದ ಮೂಲವನ್ನು ನೋಡಿದಾಗ ಆಗೋ ವಿಶೇಷವಾದ ವಿಶ್ಲೇಷಣೆ ಆನಂದ ಬೇರೆ ಕಡೆಗೆ ಸೂಕ್ಷ್ಮ ಅಷ್ಟೇನೆ. ಆದರೆ ಮಹಾಭಾರತದ್ದು ಮಹಾಭಾರತವೇ ಅದು ಒಂದು. ಆಗ ಅವರಿಬ್ಬರು ಅಳುದಿಸಿ ಕೇಳಿದ್ರು, ಕೃಷ್ಣ ನಾವಂತೂ ಅಳುತ್ತಾ ಇದ್ದೇವೆ, ಮಕ್ಕಳೆಲ್ಲ ಸತ್ತೋದ್ರು ಅಂತ ಅಳುತ್ತಾ ಇದ್ದೇವೆ, ನೀನ್ಯಾತ ಕಳ್ತಿ ಮಾರಾಯ ಅಂತ ಕೇಳಿದ್ರಂತ. ನೀನ್ಯಾತ ಕಳ್ತಿ? ಕೃಷ್ಣ ಉತ್ತರ ಕೊಟ್ಟನಂತೆ, ನಾನು ಯಾಕೆ ಅಳುತ್ತೇನೆ ಗೊತ್ತಾಗುತ್ತೆ ರಾಷ್ಟ್ರ ಗಾಂಧಾರಿ, ನನಗೆ ಅಳು ಬರೋದಕ್ಕೆ ಇಷ್ಟೇ ಕಾರಣ. ಅಂತ ಪಾಪಿಷ್ಟ ಮಕ್ಕಳು ಸತ್ತೋದಾಗ್ಲೂ ಅಳ್ತಾ ಇದ್ದೀರಲ್ಲ ನೀವೀಗ, ಅದಕ್ಕೆ ನನಗೆ ಅಳು ಬಂತು ಅಂತ ಕೃಷ್ಣ ಹೇಳಿಬಿಟ್ಟು. ಅಂಥ ಪಾಪಿಗಳು ಸತ್ತಾಗ ಅಳ್ತಾರ? ಆಗ ಅವ್ರ ದುಃಖ ಕಡಿಮೆ ಆಯ್ತಂತೆ. ಆಗ ಧರ್ಮರಾಜ ಎಲ್ಲ ಬರೆಯೋದು ಕರ್ಕೊಂಡು ಹೋದಂತೆ ಭಗವಂತ. ಅಂದ್ರೆ ಎಷ್ಟು ಭಕ್ತವತ್ಸಲ ಅಂದ್ರೆ, ಭಕುತ ಜನ ಮುಂದೆ ನೀನವರ ಹಿಂದೆ. ಈ ಕೃಷ್ಣನ ಭಕ್ತವಾತ್ಸಲ್ಯದ ಪರಾಕಾಷ್ಠೆಯನ್ನ ಮಹಾಭಾರತ ಒತ್ತಿ ಒತ್ತಿ ಹೇಳ್ತಾ ಇದೆ. ಇದೆಲ್ಲ ಮುಂದಾಗುತ್ತೆ. ಈಗ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೀಗ. ಜ್ಞಾನೇವ ಹತ್ವಾ ನಜಿಜೀವಿ ಶಾಮಃ ತೇ ಅವಸ್ಥಿತಾಹ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಅವರನ್ನು ಹೇಗೆ ನಾವು ಇದು ಮಾಡೋದೀಗ? ಅದಕ್ಕೆ ನಾವು ಸೋತರು ಸೋತಾಗೆ, ಗೆದ್ರು ಸೋತಾಗೆ. ಇವತ್ತೊಂದು ಕನ್ನಡದಲ್ಲಿ ಗಾದೆ ಮಾತಿದೆ, ಕೋರ್ಟ್ಗೆ ಹೋಗಬಾರದು, ಹೋಗಿ ಗೆದ್ರು ಸೋತಾಗೆ ಸೋತರು ಸತ್ತಾಗೆ ಅಂತೇಳಿ. ಗೆದ್ರೆ ಸೋತಾಗೆ ಸೋತರು ಸತ್ತಾಗೆ. ಗೆದ್ರೆ ಸೋತಾಗೆ ಅದಕ್ಕೆ ದುಡ್ಡು ಸಾಕಷ್ಟು ಖರ್ಚಾಗಿರುತ್ತಲ್ಲ, ಆಸ್ತಿ ಬರೋ ಹೊತ್ತಿಗೆ ಆಸ್ತಿ ಎಷ್ಟು ದುಡ್ಡು ಖರ್ಚಾಗಿರುತ್ತೆ, ಅದರಿಂದ ಸೋತಾಗ ಲೆಕ್ಕ. ಇನ್ನು ಸೋತು ಬಿಟ್ಟರಂತ ಆಸ್ತಿ ಹೋಯ್ತು ಕೇಸು ಹೋಯ್ತು, ಅದರಿಂದ ಸತ್ತಾಗ ಲೆಕ್ಕ ಅಂತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೋರ್ಟ್ ಯುದ್ಧ ಅದು ಒಂದು, ಇದೊಂದು ಯುದ್ಧಾನೆ. ಅದಕ್ಕೆ ನಾವು ಏನು ಮಾಡಿದ್ರು ಸೋಲಿದ್ದಾಗ ಲೆಕ್ಕ. ಕೃಷ್ಣ ನನಗೆ ಅದು ಬೇಕಿಲ್ಲ, ಇಷ್ಟ ಆಡ್ತಾನೆ. ಅಂದ್ರೆ ಯಾವುದು ಅರ್ಜುನ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾನೆ ಗೊತ್ತಾ? ನಾವು ಕೆಲಸಕ್ಕೆ ಹೋಗಿ ಯೋಚನೆ ಮಾಡಬೇಕೀಗ. ಕೆಲಸ ಆದ್ರೆ ಹೇಗೆ, ಹೋದ್ರೆ ಹೇಗೆ? ಇನ್ನೊಂದು ಕಾಲ ನೋಡೋದೇ ಇಲ್ಲ ಸಾಮಾನ್ಯವಾಗಿ. ಅರ್ಜುನ ಎರಡನ್ನೂ ಯೋಚನೆ ಮಾಡ್ತಾನೆ, ಆದ್ರೆ ಏನಾಗುತ್ತೆ, ಹೋದ್ರೆ ಏನಾಗುತ್ತೆ. ಎರಡರ ಒಟ್ಟು ಪರಿಣಾಮ ಏನು ಅಂದ್ರೆ, ನಮಗೆ ದುಃಖ ತಪ್ಪಿದ್ದಲ್ಲ. ಇಷ್ಟೆಲ್ಲ ಮಾಡಿ ದುಃಖ ಪಟ್ಕೊಳ್ಳೋದಕ್ಕೆ ಯುದ್ಧನೇ ಮಾಡದೆ ಹೋಗಿಬಿಟ್ರೆ. ಇದು ಅರ್ಜುನವಾದ 3 ಶ್ಲೋಕದಲ್ಲಿ ಇಷ್ಟು ಮಾತನ್ನಾಡ್ತಾನೆ. ಕಥಂ ವಿಶ್ವ ಮಮ್ಮ ಸಂಖ್ಯೆ 1, ಗುರು ರಹತ್ವಾ ಹಿ ಮಹಾನುಭಾವಾನ್ 1, ನಚೈತೆ ದ್ವಿದ್ಮಃ ಕತರನ್ನೋ ಗರೀಯ 1. 3 ಶ್ಲೋಕ ಆಯ್ತೀಗ. ಇನ್ನು 2 ಶ್ಲೋಕ ಅರ್ಜುನ ಮಾತಾಡಬೇಕಾಗಿದೆ. 2 ಶ್ಲೋಕದ ಹಿನ್ನೆಲೆ ಮಾತ್ರ ಭಾರಿ ವಿಚಿತ್ರ. ಅರ್ಜುನ ಪ್ರಾರ್ಥನೆ ಮಾಡ್ತಾನೆ ಕೃಷ್ಣನನ್ನ ಈಗ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಇದು ಅರ್ಜುನ ಹೇಳಿದ ಮುಂದಿನ ಶ್ಲೋಕ. ಇದು ಬಹಳ ವಿಚಿತ್ರವಾದ ಶ್ಲೋಕ. ಇಷ್ಟೊತ್ತು ಅರ್ಜುನ ಆಡಿದ ಮಾತನ್ನೆಲ್ಲ ಕೇಳಿದ್ದೀವಿ ನಾವೀಗ. ಅರ್ಜುನ ಎಲ್ಲಿನೇ ಮಾತಾಡ್ತಾನೆ ಗೊತ್ತಾ? ಈಗ ಯುದ್ಧ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದ ಅರ್ಜುನ ಈಗ ಹೇಳ್ತಾನೆ, ಕೃಷ್ಣ ದಯವಿಟ್ಟು ನೀನು ಹೇಳಿಬಿಡು, ಹೇಗೆ ಹೇಳ್ತೀವಿ ಹಾಗೆ ಮಾಡ್ತೇನೆ ಅಂತ ಹೇಳಿಬಿಡ್ತಾನೆ. ನಮಗೆ ಆಶ್ಚರ್ಯನೇ ಆಶ್ಚರ್ಯ, ಅರ್ಜುನ ಯಾಕೆ ಈ ಬದಲಾದ ಅಂತ ಪ್ರಶ್ನೆ. ಇಷ್ಟೊತ್ತು ಅರ್ಜುನ ಟ್ರೆಂಡ್ ಏನು ಬದಲಾಗೇ ಇಲ್ಲ, ಸಡನ್ನ ಚೇಂಜ್ ಆಗಿಬಿಡ್ತಾನೆ ಇದ್ದಕ್ಕಿದ್ದಾಗೆ. ಇಷ್ಟೊತ್ತು ಕೃಷ್ಣದೇ ಹೇಳ್ತೀಯ ಅಂತ ಕೇಳೇ ಇಲ್ಲ ಆತ. ನಾನು ಯುದ್ಧ ಮಾಡೋದಿಲ್ಲ ಅಷ್ಟೇ ಹೇಳಿದ್ದು, ಇದ್ದಕ್ಕಿದ್ದ ಬದಲಾಗಿಬಿಟ್ಟು ಕೃಷ್ಣ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ನನಗೆ ಉಪದೇಶ ಮಾಡು, ನೀನು ಹೇಳದೆ ಕೇಳ್ತೇನೆ ಅಂತ ಹೇಳಿಬಿಡ್ತಾನೆ. ಯಾಕಿದ್ದ ಸಡನ್ ಚೇಂಜ್ ಬಂತು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಮೇಲ್ನೋಟಕ್ಕೆ. ಇದು ದೊಡ್ಡ ರಹಸ್ಯವಾಗಿರ್ತಕ್ಕಂಥ ಮಾತದು ಒಂದು. ಯಾತಕ್ಕೆ ಹಾಗಾಯಿತು? ಕೃಷ್ಣ ಮಧ್ಯೆ ಮಾತಾಡಿಲ್ಲ, ಈ ಎರಡು ಮೂರು ಶ್ಲೋಕವೇ ಕೃಷ್ಣ ಮಾತಾಡಿಲ್ಲ, ಅರ್ಜುನ ಸಡನ್ ಆಗಿ ಯಾಕೆ ಚೇಂಜ್ ಆದ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅರ್ಜುನ ಎಲ್ಲಿ ಮಾತಾಡ್ತಿದ್ದಾನೆ ಗೊತ್ತಾ? ಕೃಷ್ಣರ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ. ಕೃಷ್ಣ ಇಲ್ಲಿ, ಅರ್ಜುನ ಇಲ್ಲಿ. ಅರ್ಜುನ 18 ಕಾರಣ ಅಲ್ಲಿ ಕೊಟ್ಟ, 3 ಕಾರಣ ಇಲ್ಲಿ ಕೊಟ್ಟ, 18+3 21 ಆಯಿತು. ಏಕವಿಂಶತಿ ಕುಭಾಷ್ಯಗಳಾದಾಗ ಆಯ್ತು, ಹೆಚ್ಚು ಕಡಿಮೆ 21 ದುರ್ಭಾಷ್ಯಗಳಾದಂತೆ ಆಯಿತು. ಇಷ್ಟೆಲ್ಲ ಮಾತಾಡಿದ ಅರ್ಜುನ, ಆಗೊಂದು ಪ್ರಶ್ನೆ ಬಂತು. ಇದ್ದಕ್ಕಿದ್ದ ಶಿಷ್ಯ ಅಂತ ಯಾತಕ್ಕೆ ಕರ್ಕೋತಾನೆ ಅರ್ಜುನ ಕೃಷ್ಣ ಮಾತಾಡಬೇಕಲ್ಲ ಅಂತ ಕೇಳಿದರೆ, ಕೃಷ್ಣ ಮಾತಾಡಿಲ್ಲ, ಕೃಷ್ಣ ನೋಡ್ತಾ ಇದ್ನಲ್ಲ, ಆ ನೋಟದಲ್ಲೇ ಮಾತಿತ್ತು ಅಂತ ಹೇಳುತ್ತಾರೆ. ಆ ನೋಟದಲ್ಲೇ ಮಾತಿದೆ, ಸುಮ್ಮನೆ ಕೊಡಯ್ಯ ಏನು ಉಪಯೋಗ ಇಲ್ಲ ಅಂತಾರಲ್ಲ, ಹಾಗೆ ಏನು ಉಪಯೋಗ ಇಲ್ಲ. ಕೆಲವರು ಮಾತಾಡ್ತಾ ಮುಖ ನೋಡ್ತಾರೆ, ಒಪ್ಕೊಂಡಿಲ್ಲ ಬಿಡಿ ಇವರೀಗ, ನೋಡಿದ್ರೆ ಗೊತ್ತಾಗತ್ತಲ್ಲ ಸುಮ್ಮನೆ ಕೂತಿದ್ದಾರೆ, ಒಪ್ಕೊಂಡಿಲ್ಲ. ಅರ್ಥ ಆಯ್ತು ಅರ್ಜುನಿಗೆ ಅದು ಒಂದು. ಇದನ್ನು ಅರ್ಥ ಮರೆತು ಬಿಟ್ರೆ ನಮಗೆ ಮಧ್ಯೆ ಲಿಂಕ್ ಯಾವುದೊಂದು ಗೊತ್ತಾಗೋದೇ ಇಲ್ಲ. ಇಷ್ಟೊತ್ತು ನೀನು ಹೇಳಿದ್ದೆ ಅರ್ಜುನ, ಅದನ್ನು ಒಪ್ಪಿಲ್ಲ ಇದನ್ನು ಒಪ್ಪಿಲ್ಲ, ಬಿಡು ನಾ ಹೇಳಿದನಲ್ಲ, ನೀನು ಮಾಡಿದ್ದು ಅನಾರೇಜುಷ್ಟಮ್ ಅಸ್ವರ್ಗ್ಯಮ್ಮ ಕೀರ್ತಿಕರಂ. ಅರ್ಜುನ ತಲೆಯಲ್ಲಿ ಕೂತು ಬಿಟ್ಟಿದೆ. ಅರ್ಜುನ ಯೋಚನೆ ಮಾಡಿದ, ಇನ್ನು ಮಾತಾಡಿ ಉಪಯೋಗ ಇಲ್ಲ ಅಂತ ಅರ್ಜುನ ಗೊತ್ತಾಗಿ ಹೋಯಿತು. ಇಷ್ಟೆಲ್ಲ ಮಾತಾಡಿದ್ದೇನೆ, ಭಗವಂತ ಮೆಚ್ಚಲಿಲ್ಲ, ಆತ ಒಪ್ಪಲಿಲ್ಲ, ಅಂದ ಮೇಲೆ ನಾನು ತಪ್ಪು ಹೇಳ್ತಾ ಇದ್ದೇನೆ ಅಂತ ಅರ್ಜುನ ಗೊತ್ತಾಯಿತು. ಆದರೆ ಅದನ್ನು ಹೇಗೆ ತಿಳ್ಕೊಳ್ಬೇಕೀಗ? ಕೃಷ್ಣನೇ ಹೇಳಬೇಕು. ಆತ ಹೇಳಬೇಕಾದ್ರೆ ನಾನು ಕೇಳಬೇಕು ಅಂತ ಅರ್ಥ ಮಾಡಿಕೊಂಡು. ನಮ್ಮ ಆಕ್ಷೇಪಣೆ ಏನು ಗೊತ್ತೇ, ನೀವು ಹೇಳೋದಿಲ್ಲ ಹೇಳೋದಿಲ್ಲ ಬೇಕೋ ಓಡಾಡ್ತಿರ್ತೇವೆ, ಹೇಳೋದಿಲ್ಲ ಹೇಳೋದಿಲ್ಲ ಹೇಳೋದಿಲ್ಲ. ಆದ್ರೆ ಇನ್ನೊಂದು ಮುಖ, ನೀನು ಕೇಳಿದೀಯ ಅಂದ್ರೆ ಉತ್ತರ ಇಲ್ಲ ಅದಕ್ಕೆ. ಇವನು ಕೇಳಬೇಕು ಬೇಡ ಫಸ್ಟ್, ಕೇಳ್ತಾನೆ ಇಲ್ಲ. ಅರ್ಜುನಿಗೆ ಅರ್ಥ ಆಯ್ತು, ಈಗ ನಾನು ಕೇಳಬೇಕು, ಕೃಷ್ಣ ಹೇಳ್ತಾನೆ. ಈ ರೀತಿ ಬದಲಾವಣೆಯನ್ನು ಗುರುತಿಸಿಬಿಟ್ಟು ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನೂ ಬದಲಾವಣೆ ಇಲ್ಲದೆ ನಾನು ತಪ್ಪು ಅಂತ ಹೇಳ್ತಾ ಇದ್ದೆ ಕೃಷ್ಣ, ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸ್ವಮೂಢಚೇತಾಹ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕೃಷ್ಣ, ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ. ನಾನು ಯಾರು ಗೊತ್ತೇನೋ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಧರ್ಮ ಅತಏವ ಸಮ್ಮೂಢ ಚೇತಾಹ, ಧರ್ಮ ಸಮ್ಮೂಢ ಚೇತಾಹ, ಧರ್ಮದಲ್ಲಿ ನನ್ನ ಮನಸ್ಸು ಗೊಂದಲಕ್ಕೊಳಗಾಗಿದೆ ಅಂತ ಹೇಳುತ್ತಾನೆ. ಧರ್ಮಾಧರ್ಮದ ವಿವೇಕದೊಳಗೆ ನನ್ನ ಮನಸ್ಸು ಗೊಂದಲಕ್ಕೊಳಗಾಗಿ ಬಿಟ್ಟಿದೆ. ಯಾತಕ್ಕೆ? ಅರ್ಜುನ ಉತ್ತರ ಕುಮಾರನಿಗೆ ಹೇಳಬೇಕಾದ್ರೆ ಒಳ್ಳೆ ಧರ್ಮಜ್ಞಾನ ಇದೆ ಅವನಿಗೆ. ಪೂರ್ವಸಿ ಅರ್ಜುನನ ಹತ್ರ ಬಂದಾಗ ಒಳ್ಳೆ ಧರ್ಮಜ್ಞಾನ ಇದೆ. ಅಮ್ಮ, ನನ್ನ ಮಾತಾ ಕುಲಸ್ಯ, ನನ್ನ ವಂಶದ ತಾಯಿ ನೀನು ಅಂತ ಅರ್ಜುನ ಎಷ್ಟು ಚೆನ್ನಾಗಿ ಮಾತಾಡ್ತಾನಾಗ. ಅದೇ ರೀತಿಯಲ್ಲಿ ಕಿರಾತ ಅಂತ ತಿಳ್ಕೊಂಡು ಹೋರಾಡಿಬಿಟ್ಟ. ಕಿರಾತ ಅಲ್ಲ, ಆತ ಸಾಕ್ಷಾತ್ ರುದ್ರದೇವರು ಅಂತ ಗೊತ್ತಾಯ್ತು. ಅರ್ಜುನ ಎಂಥ ಜ್ಞಾನ ಆಗ, ಎಷ್ಟು ಪಶ್ಚಾತ್ತಾಪ ಪಡ್ತಾನೆ, ಎಷ್ಟು ದುಃಖ ಪಡ್ತಾನೆ, ಎಷ್ಟು ಸ್ತೋತ್ರ ಮಾಡ್ತಾನೆ, ಒಳ್ಳೆ ಜ್ಞಾನ ಇದೆ ಆಗ ಆತನಿಗೆ. ಪಶ್ಚಯಂತರಿಗೆ ಒಳ್ಳೆ ಜ್ಞಾನ ಇದೆ. ಅರ್ಜುನ ಹೇಳ್ತಾನೆ, ಈಗ ಹೇಳ್ತಾನೆ, ನನಗೀಗ ಧರ್ಮಾಧರ್ಮದ ಜ್ಞಾನ ಹೋಗಿಬಿಟ್ಟಿದೆ ಅಂತ ಹೇಳಿದ. ಧರ್ಮ ಸಮ್ಮೂಢ ಚೇತಾಹ, ಯಾತಕ್ಕೆ ಹೋಯ್ತು? ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಸ್ವಭಾವ ನನ್ನ ಸ್ವಭಾವ ಸಿದ್ಧವಾದಂತಹ ಶೌರ್ಯಕ್ಕೆ ಒಂದು ಪೆಟ್ಟು ಬಿದ್ದಿದೆ, ಮುಚ್ಚೋಗ್ತಾ ಇದೆ ಅಂತ ಹೇಳಿದ್ದಾನೆ. ಯಾದ್ರಿಂದ ಮುಚ್ಚೋಗ್ತಾ ಇದೆ ಅಂದ್ರೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಈ ಕಾರ್ಪಣ್ಯ ದೋಷ ಇದೆಯಲ್ಲ, ನನ್ನನ್ನ ನನ್ನ ಸ್ವರೂಪವನ್ನು ಮುಚ್ಚಾಕಿ ಬಿಟ್ಟಿದೆ ಅಂತ ಹೇಳಿದ್ದಾನೆ. ಇದೇ ಅರ್ಜುನ ಕೌರವರ ಬಗ್ಗೆ ಹೇಳ್ತಾ ಹೇಳಿದ್ದ, ಯದ್ಯಪೇತೇ ನ ಪಶ್ಯಂತಿ ಲೋಭೋಪಹತ ಚೇತಸಃ. ದುರ್ಯೋಧನಾದಿಗಳಿಗೆ ಕುಲಕ್ಷಯದ ಪಾಪ, ಮಿತ್ರದ್ರೋಹದ ಪಾತಕ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ ಅಂದ್ರೆ, ಅವರ ಮನಸ್ಸು ಲೋಭೋಪಹತ ಚೇತಸಃ, ಲೋಭದ ಪೆಟ್ಟಿಗೆ ಸಿಕ್ಕು ಮುಚ್ಚೋಗಿಬಿಟ್ಟಿದೆ ಅಂತ ಹೇಳಿದ್ದ. ಅವರ ಚಿಂತನೆಯ ಶಕ್ತಿ ಎಲ್ಲ ಲೋಭಕ್ಕೆ ಸಿಕ್ಕಿ ಮುಚ್ಚೋಗಿದೆ ಅಂತ ಹೇಳಿದ್ದ. ಈಗ ನಂದ್ಯಾತಕ್ಕೆ ಮುಚ್ಚೋಗಿದೆ ಅಂತ ಹೇಳಿದ್ದಾನೆ. ನನ್ನ ಚಿಂತನೆ ಶಕ್ತಿ ಏನಾಗಿದೆ ಈಗ ಅಂದ್ರೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಇವ್ರ ಬಗ್ಗೆ ಮೊರಕ ಪಡ್ತಾ ಇದ್ದೇನಲ್ಲ, ಅನುಕಂಪ ಪಡ್ತಾ ಇದ್ದೇನಲ್ಲ, ಇದರಿಂದ ನನ್ನ ಮನಸ್ಸೆಲ್ಲ ಚಿಂತನೆಯ ಶಕ್ತಿ ಕಳ್ಕೊಂಡು ಬಿಟ್ಟಿದೆ ಈಗಾಗಲೇ. ಈ ಕಾರ್ಪಣ್ಯ ದೋಷ, ಕಾರ್ಪಣ್ಯದ ಕೃಪಣತ, ದೀನತ, ನನ್ನ ದೈನ್ಯದ ಈ ಪರಿಸ್ಥಿತಿ ನನ್ನ ಚಿಂತನೆಯನ್ನೆಲ್ಲ, ಧರ್ಮಾಧರ್ಮದ ನಿಶ್ಚಯದ ಪ್ರಜ್ಞೆಯನ್ನೆಲ್ಲ ನಾಶ ಮಾಡಿಬಿಟ್ಟಿದೆ. ಇನ್ನು ನಾನೇ ಯೋಚನೆ ಮಾಡೋ ಸಾಮರ್ಥ್ಯ ನನಗಿಲ್ಲ. ಈಗ ನಮಗೆಲ್ಲ ಇದೇ ಉತ್ತರ. ಈಗ ಧರ್ಮಾಧರ್ಮ ಜ್ಞಾನ ನಮಗೆ ಇವತ್ತು ಯಾತಕ್ಕಿಲ್ಲ ಅಂದ್ರೆ, ಕಾರ್ಪಣ್ಯ ದೋಷ ನಮ್ಮನ್ನು ಕಾಡ್ತಾ ಇದೆ. ನೂರಾರು ಫಲದ ಅಪೇಕ್ಷೆ ನಮ್ಮನ್ನು ಕಾಡ್ತಾ ಇರೋದ್ರಿಂದ ಧರ್ಮಾಧರ್ಮದ ಜ್ಞಾನ ನಮಗಿಲ್ಲದಂತೆ ಹೋಗಿಬಿಡುತ್ತೆ. ಅದು ಯಾರಿಗೆ ಇರಬೇಕದು? ಯಾರಿಗೆ ಕಾರ್ಪಣ್ಯ ದೋಷ ಬಂದಿಲ್ಲ ಅವರಿಗಿರು. ಅಂಥವ್ರು ಯಾರು ಕೃಷ್ಣ? ನಿನ್ನಂಥವನು ಯಾರಿದ್ದಾರೆ? ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ, ನಿನ್ನ ನಾನು ಕೇಳ್ತಾ ಇದ್ದೇನೆ. ಈಗ ನನಗಿರೋ ದೋಷ ನಿನಗಿಲ್ಲ ಆದ್ದರಿಂದ ನೋಡಿ, ಜೀವನಿಗೆ ದೋಷ ಇದೆ, ಭಗವಂತನಿಗೆ ದೋಷ ಇಲ್ಲ. ಅದಕ್ಕೆ ಭಗವಂತನ ನಿರ್ದೋಷ ಅಂತ ಕರೀತಾರೆ. ಜೀವನಿಗೆ ದೋಷ ಬಂತು, ಜೀವೋತ್ತಮರಿಗೆ ದೋಷ ಇಲ್ಲ, ಜೀವನಿಗೆ ದೋಷ ಇದೆ, ಭಗವಂತನಿಗೆ ದೋಷದ ಹೆಸರೇ ಇಲ್ಲ. ನಿನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೃಷ್ಣ, ನನಗೆ ನೀನು ಹೇಳು. ಒಳ್ಳೆ ಸ್ವಾರಸ್ಯದ ಸಂಬೋಧನೆ ಉಂಟಲ್ಲಿ. ನಿನ್ನನ್ನು ಕೇಳ್ತೇನೆ ಅಂತ ಅರ್ಜುನ ಯಾವಾಗ ಹೇಳ್ತಾನೆ? ಕೃಷ್ಣನಿಗೆ ಇದೆಲ್ಲ ಮೀರಿ ನಿಲ್ತಕ್ಕಂಥ ಗುಣ ಇದೆ ಅಂತ ಅರ್ಜುನ ಕಂಡುಬಿಟ್ಟಿದ್ದ. ಎಲ್ಲಿ? ಕೃಷ್ಣ ಯಾರನ್ನ ಕೊಂದಿದ್ದಾನೆ ಗೊತ್ತೇನು? ಕಂಸನನ್ನು ಕೊಂದಿದ್ದಾನೆ. ಕಂಸ ಯಾರು? ಸೋದರ ಮಾವ, ಹತ್ತಿರದ ಬಂಧು, ಅತಿ ಹತ್ತಿರದ ಬಂಧು. ಅವನ್ನ ಕೃಷ್ಣ ಕೊಂದಿದ್ದಾನೆ. ಅಂದ್ರೆ ಕೃಷ್ಣ ಏನಾಗಿದ್ದಾನೆ ಅಂತ ಅರ್ಥ? ಈ ಕಾರ್ಪಣ್ಯ ದೋಷಕ್ಕೆ ಒಳಗಾಗಿಲ್ಲ ಅಂತ ಅರ್ಥ. ಕಾರ್ಪಣ್ಯ ದೋಷಕ್ಕೆ ನಾನು ಒಳಗಾಗಿದ್ದೇನೆ, ನೀನು ಒಳಗಾಗದವನು. ಅದಕ್ಕೆ ನಿನ್ನ ಮನಸ್ಸಿಗೆ ಧರ್ಮದ ಬಗ್ಗೆ ಎಂದು ಗೊಂದಲ ಇಲ್ಲವೇ ಇಲ್ಲ. ಅದಕ್ಕೆ ನಿನ್ನನ್ನು ನಾನು ಕೇಳ್ತೇನೆ ಅಂತ ಸೂಚನೆ ಇದೆ. ಅದಕ್ಕೆ ಪುರಂದರದಾಸ ಸ್ತೋತ್ರ ಮಾಡಬೇಕಾದ್ರೆ, ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಯಶೋದೆ ಕಂದನೆ ನೀಬಾರೋ. ಈ ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಅಂತ ಹೇಳಬೇಕಾದ್ರೆ, ಸಂಬಂಧವನ್ನು ನೋಡದೆ ಶತ್ರುತ್ವವನ್ನು ನೋಡಿದೆಯಲ್ಲ, ನೀನು ಪೂಜ್ಯ ಅಂತ ಕರೆದಿರು. ಅರ್ಜುನನಿಗೆ ಸ್ವಜನತ್ವದ ಮೋಹ ಕಾಡಿತು, ಭಗವಂತನಿಗೆ ಕಾಡಲಿಲ್ಲ. ಕಂಸನ ಕೊಲ್ಲಬೇಕಾದ್ರೆ ನನ್ನ ಮಾವನ್ನ ಯಾಕೆ ಕೊಲ್ಲಿ ಅಂತ ಕೃಷ್ಣ ಯೋಚನೆ ಮಾಡಲಿಲ್ಲ. ಒಂದಲಿದ್ದು ಬಿಳ್ಳೆ ಇಲ್ಲ, ಹೊರದಿದ್ದು ಕೊಂದಾಕಿದ್ದೇ ಕೆಲಸ. ಈ ಎತ್ತರಕ್ಕೆ ನಾನು ಮುಟ್ಟಿಲ್ಲ ಕೃಷ್ಣ, ಅದಕ್ಕೆ ನಿನ್ನ ಕೇಳ್ತಾ ಇದ್ದೇನೆ. ನೀನು ಕೃಪಣತಾ ದೋಷಕ್ಕೆ ಒಳಗಾಗದವನು, ನನ್ನ ಒಳಗಾದವನು. ಪ್ರಾರ್ಥನೆ ಮಾಡ್ತೇನೆ, ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ನನಗೆ ನಿಶ್ಚಿತವಾಗಿ ಶ್ರೇಯಸ್ಸು ಯಾವುದರಿಂದಾಗುತ್ತೋ ಅದನ್ನು ಹೇಳಿಬಿಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಈಗ ಶ್ರೇಯಸ್ಸು ಅನ್ನೋ ಪದ ಮತ್ತೆ ಬಂತೀಗ. ಮೊನ್ನೆ ನೋಡಿದ್ವಿ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ನನಗೆ ಶ್ರೇಯಸ್ಸು ಬೇಕು, ಇದರಿಂದ ಸಿಗೋದಿಲ್ಲ ಅಂತ ಹೇಳಿದ್ದ ಅರ್ಜುನ. ಅದನ್ನು ಬದಲಾಯಿಸಿಲ್ಲ. ಈಗ ಶ್ರೇಯಸ್ಸು ಬೇಕು ಅಂಬುದು ಕಾಮನ್ ಫ್ಯಾಕ್ಟರು. ದಾರಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನೀನೀಗ, ದಾರಿ ನೀನೇ ಹೇಳಿಬಿಡು ಯಾವುದೇ ಆಗಿದ್ರೆ. ಈಗ ಯಚ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಬರೀ ಪ್ರಶ್ನೆ ಕೇಳಿದಾಗ ಭಗವಂತ ಉಪದೇಶ ಮಾಡಲಿಲ್ಲ. ನಾನು ನಿನ್ನ ಶಿಷ್ಯ, ನೀನು ಹೇಳು ಅಂತ ಕೇಳಿದಾಗ ಉಪದೇಶ ಮಾಡ್ತಾ ಇದ್ದ. ಇದೇ ಅರ್ಜುನನ ಆದ ಬದಲಾವಣೆ ಇದು ಬಂತು. ಇಷ್ಟೊತ್ತು ಸುಮ್ಮನೆ ಅರ್ಜುನ ಒಂದ್ ಸೈಡ್ ಮಾತಾಡಿದ್ದ, ಈ ಮಾತಾಡ್ತಾನೆ, ನಾನು ಶಿಷ್ಯ ನೀನು ಗುರು, ನನಗೆ ಉಪದೇಶವನ್ನು ಮಾಡು, ನಾನು ಕೇಳಕ್ ತಯಾರಾಗಿದ್ದೇನೆ ಅಂತ ಹೇಳಿದ್ದ. ಈ ಭಾವನೆ ಬರೋವರೆಗೂ ಭಗವಂತ ಉಪದೇಶ ಮಾಡಿಲ್ಲ ಅಂತ ಗೊತ್ತಾದರೆ, ಒಂದು ಭಗವಂತನ ಉಪದೇಶ ನಮಗೆ ತಿಳಿಬೇಕಾದ್ರೆ ಆತನಲ್ಲಿ ನಮ್ಮನ್ನು ಹೀಗೆ ಪೂರ್ತಿಯಾಗಿ ಒಪ್ಪಿಸ್ಕೋಬೇಕು ನಾವು. ಆತ್ಮನಿವೇದನಂ ಅಂತ ಕರೀತಾರೆ. ನೀನು ಸರ್ವೋತ್ತಮ, ನಿರ್ದೋಷ, ಗುಣಪೂರ್ಣ, ನಾವೆಲ್ಲ ದೋಷಿಗಳು, ದುಃಖಿಗಳು. ದೋಷಿಗಳಾದ, ದುಃಖಿಗಳಾದ ನಮಗೆ ದೋಷವಿಲ್ಲದ, ದುಃಖವಿಲ್ಲದ, ಪೂರ್ಣ ಸುಖಿಯಾದ ನೀನು ಉಪದೇಶವನ್ನು ಮಾಡುವಂತೆ ಅವರು ಪ್ರಾರ್ಥನೆ ಮಾಡ್ತೇವೆ. ಆಗ ಭಗವದ್ಗೀತೆ ಕೇಳ್ತಕ್ಕಂಥ ಅರ್ಹತೆ ನಮಗೆ ಬರುತ್ತೆ. ಇನ್ನು ಅರ್ಜುನ ಶಿಷ್ಯ ಅಂತ ಕರ್ಕೋತಾನೆ, ನೀನು ಗುರು ಅಂತ ಕರ್ಕೊಳ್ಳೋದಿಲ್ಲ, ನಾನು ಶಿಷ್ಯ ಅಂತ ಕರ್ಕೋತಾನೆ. ಯಾತಕ್ಕೆ ಅಂತ ಒಂದು ಪ್ರಶ್ನೆ ಇದೆ. ನೀನು ಗುರು ಅಂತ ಯಾಕೆ ಕರೀಲಿಲ್ಲ, ನಾನು ಶಿಷ್ಯ ಅಂತ ಅಷ್ಟೇ ಯಾಕೆ ಕರ್ಕೊಂಡ, ಪ್ರಪನ್ನ ಅಂತ ಯಾಕೆ ಕರ್ಕೊಂಡ? ಇವೆಲ್ಲ ದೊಡ್ಡ ದೊಡ್ಡ ಮಾತುಗಳು. ಇದನ್ನ ನಾಳೆ ದಿವಸ ಮುಂದುವರಿಸ್ತಾ, ನಾಳೆ ಮಂಗಳ ಆಗಬೇಕಾಗಿತ್ತು, ನ್ಯಾಯವಾಗಿ ನಾಳೆನೇ ಮಂಗಳ ಆಗಬೇಕಾಗಿತ್ತು. ಆದರೆ ಕಾರ್ಯಕರ್ತರಲ್ಲಿ ಪ್ರಮುಖರಾದ ಶ್ರೀ ಜಗನ್ನಾಥರಾಯರು, ಇಲ್ಲ ಒಂದು ದಿವಸವಾದರೂ ಕೂಡ ಮುಂದುವರಿಬೇಕು, ನಾಳೆ ದಿವಸ ಸಂಕ್ರಾಂತಿ ಹಬ್ಬದ ನಿಮಿತ್ತ ಅನೇಕರಿಗೆ ತೊಂದರೆ ಆಗಬಹುದು ಅಂತ ಕೇಳಿದರು. ಆದಷ್ಟಿಂದ ಮಂಗಳ ನಾಳೆ ಇರೋದಿಲ್ಲ, ನಾಡಿದ್ದು ಮಂಗಳ ಇರುತ್ತೆ. ಒಂದು ದಿವಸದ ಮಟ್ಟಿಗೆ ಕಾರ್ಯಕ್ರಮ ಮುಂದೆ ಹೋಗಿದೆ. ಆದ್ದರಿಂದ ನಾಳೆ ಮತ್ತು ನಾಡಿದ್ದರಲ್ಲಿ ಮುಂದಿನ ಭಾಗವನ್ನು ನೋಡ್ತಾ ಅರ್ಜುನನಿಗೆ ಉಪದೇಶವನ್ನು ಭಗವಂತ ಯಾಕೆ ಮುಂದುವರೆಸ್ತೆ ಅಂತ ನೋಡೋಣ. ನಾಳೆ ಕೂಡ ಮಾಮೂಲಂತ 7 ಗಂಟೆಗೆ ಇರುತ್ತೆ. ನಾಳೆ ಪ್ರವಚನ ಇರುತ್ತೆ, ಪ್ರವಚನ ಇಲ್ಲ ಅಂತಲ್ಲ. ಮತ್ತೆ ನಾಳೆ ಮಂಗಳ ಅಲ್ಲ, ಅಷ್ಟೇ ಮಂಗಳ ನಾಡಿದ್ದು, ನಾಳೆ ಅಲ್ಲ. ನಾಳೆ ಸರಿಯಾಗಿ 7 ಗಂಟೆ ಪ್ರಾರಂಭವಾಗುತ್ತೆ. ನಾಡಿದ್ದೆಷ್ಟೊತ್ತಿಗೆ ಅಂತ ಹೇಳಿ ನಾಳೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಹೇಳೋದ್ರಿಂದ ಅವ ನೋಡಿದ್ರೆ ಸಾಕು ಅಂತ ಹೇಳ್ತಾ, ಈಗ ಶ್ರೀಗಳವರ ಅನುಗ್ರಹ ವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತೇನೆ. ಒಂದು ಪ್ರಕಟಣೆ, ಪರಮಪೂಜ್ಯ ಶ್ರೀಪಾದಂಗಳವರು ಎಷ್ಟು ಶ್ರೇಷ್ಠ ಉಪನ್ಯಾಸಕರು, ಅಷ್ಟೇ ಒಳ್ಳೆ ಗ್ರಂಥಕಾರರು ಹೌದು. ಅನೇಕ ವಿಧವಾದ ಚಿಕ್ಕ ಚಿಕ್ಕ ಗ್ರಂಥಗಳನ್ನು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಲೇಖನ ಮಾಡಿದ್ದಾರೆ. ಅವರ ಗ್ರಂಥಗಳನ್ನು ಸಹ ಇಲ್ಲಿ ಮಾರಾಟ ವ್ಯವಸ್ಥೆಗೆ ಇಲ್ಲಿ ಕೊಟ್ಟಿದ್ದಾರೆ. ಅವಾಗ ಒಳ್ಳೆ ಪ್ರತಿಯೊಬ್ಬ ಆಸ್ತಿಕರು ಸಹ ಅದರ ಪ್ರಯೋಜನವನ್ನು ಪಡೆಯಬೇಕು. ಗಾಯತ್ರಿ ಹೃದಯ ಮೊದಲಾದ ಅನೇಕ ಕೃತಿಗಳನ್ನು, ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯಕ್ಕೆ ಏನರ್ಥ ಅಂತ ಹೇಳ್ತಕ್ಕಂಥ ಒಂದು ಕೃತಿ, ಅದೇ ಅನೇಕ ಅಂತ ಕೃತಿಗಳನ್ನು ಬರೆದಿಟ್ಟಿದ್ದಾರೆ. ಅದನ್ನು ಈ ಪುಸ್ತಕದ ಮೈತ್ರೇಯ ಪ್ರಕಾಶನದ ಗ್ರಂಥಗಳ ಜೊತೆಗೇನೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯನ್ನು ಶ್ರೀ ಜಗನ್ನಾಥ ದಾಯರು ಮಾಡಿದ್ದಾರೆ. ಅದರ ಪ್ರಯೋಜನವನ್ನು ಪಡಿಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯ ಸಂಖ್ಯೋರುಪಲಂಬು ಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯನ್ನು ಸ್ವತಃ ಭಗವಂತನ ಬಾಯಿಂದ ಅರ್ಜುನ ಕೇಳ್ತಕ್ಕಂಥ ವಿಶಿಷ್ಟವಾದ ಸನ್ನಿವೇಶ ಒದಗಿದೆ. ಅರ್ಜುನ ಭಗವಂತನಾದ ಶ್ರೀಕೃಷ್ಣನ ಮುಂದೆ ತನ್ನ ಮನೋವ್ಯಾಕುಲವನ್ನು ನಿರೂಪಣೆ ಮಾಡ್ತಾ ಹೇಳಿದ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೇ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ನಾನು ಇಂಥ ಮಹಾನುಭಾವರಾದ ಗುರುಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಪಡೆಯೋದಕ್ಕಿಂತ ಭಿಕ್ಷಾಟನೆ ಮಾಡಿ ಹೊಟ್ಟೆ ಹೊರೆಯೋದು ಲೇಸು ಅಂತ ಹೇಳುತ್ತಾರೆ. ಮನುಷ್ಯನಿಗೆ ಹೊಟ್ಟೆ ಹೊರೆಯೋದು ಬೇಕೇ ಬೇಕು, ಮನುಷ್ಯ ಬದುಕಲಿಕ್ಕೆ ಬೇಕೇ ಬೇಕು ಅಂತ ಹೇಳಿ ಕಂಡವರ ಹೊಟ್ಟೆ ಮೇಲೆ ಹೊಡೆದು ತಾನು ಹೊಟ್ಟೆ ಹೊರಲಿಕ್ಕೆ ಅರ್ಜುನ ತಯಾರಿಲ್ಲ. ಇದು ಎಲ್ಲ ಜೀವನದ ಮೂಲಭೂತವಾದ ಭ್ರಷ್ಟಾಚಾರವನ್ನೇ ತೊಡೆದಾಕ್ತಕ್ಕಂಥ ಉಪಾಯವನ್ನು ಅರ್ಜುನನಿಂದನ ಕಲೀಲಿಕ್ಕೆ ಬರುತ್ತೆ. ನಮಗೆ ಭೋಗಭಾಗ್ಯಗಳು ಬೇಡ ಅಂತೇನಲ್ಲ, ಅನೇಕರು ಲೌಕಿಕದ ಬಗ್ಗೆ ಯೋಚನೆ ಮಾಡಬಹುದು. ಲೌಕಿಕ ನಿಂದೇವೆ, ಅದು ಬೇಡವೇ ಬೇಡವೆ ಅಂತ ಕೇಳಿದರೆ ಶಾಸ್ತ್ರ ಹೇಳೋದಿಲ್ಲ. ಲೌಕಿಕ ನಮಗೆ ಅವಶ್ಯವಾಗಿ ಬೇಕು, ನಾವು ಲೋಕದಲ್ಲಿ ಇದ್ದೇವಾದ್ದರಿಂದ ಲೌಕಿಕ ನಮಗೆ ಬೇಕು. ಆದರೆ ಲೌಕಿಕದಲ್ಲಿ ಯಾವಾಗಲೂ ಇರೋದಿಲ್ಲ, ಆದ್ದರಿಂದ ಇದನ್ನೇ ಗಂಟೆ ಹಾಕಿಕೊಳ್ಳೋಕ್ಕೂ ಬರೋದಿಲ್ಲ. ಇದ್ದೇವಾದ್ರಿಂದ ಬಿಡಾಗಿಲ್ಲ, ಯಾವಾಗಲೂ ಇರೋದಿಲ್ಲ ಆದ್ದರಿಂದ ಯಾವಾಗಲೂ ಗಂಟೆ ಹಾಕಿಕೊಳ್ಳೋಕ್ಕೂ ಬರೋದಿಲ್ಲ. ಇವತ್ತಲ್ಲಿ ನಾಳೆ ಬಿಟ್ಟು ಹೋಗಲೇಬೇಕು. ನಾವು ಸರ್ಕಾರಿ ಅಧಿಕಾರಿ ಹೇಗೆ ತನ್ನ ಕಚೇರಿಯಿಂದ ನಿವೃತ್ತನಾಗಲೇಬೇಕು, ಹಾಗೆ ನಮ್ಮ ದೇಹವನ್ನು ಬಿಟ್ಟು ಹೋಗಲೇಬೇಕು. ಆದ್ದರಿಂದ ಮುಂದಿನ ಯೋಚನೆ ಮಾಡಲೇಬೇಕು ನಾವು. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ಲೌಕಿಕದ ಸುಖವನ್ನು ಬಯಸೋದರಲ್ಲಿ ತಪ್ಪಿಲ್ಲ, ಆದರೆ ಅದರಿಂದ ಪಾರಲೌಕಿಕವಾದ ಸುಖಕ್ಕೆ ಪೆಟ್ಟು ಬರೋದಾದರೆ ಅದರಿಂದ ಪ್ರಯೋಜನ ಇಲ್ಲ. ಪೆಟ್ಟು ಬರೋದು ಯಾವಾಗ? ದೊಡ್ಡವರಿಗೆ ಅನ್ಯಾಯ ಮಾಡಿದಾಗ. ಅದನ್ನು ಅರ್ಜುನ ಹೇಳುತ್ತಾನೆ. ಗುರುವಿನ ಅಹತ್ವಾಹಿ ಮಹಾನುಭಾವಾನ್, ದೊಡ್ಡವರನ್ನು ಕೊಂದು ಅವರನ್ನು ಹಿಂಸಿಸಿಬಿಟ್ಟು ನಾನು ಸುಖ ಪಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಮತ್ತೆ ಹೊಟ್ಟೆ ಬೇಕಲ್ಲ ಅಂದರೆ ಭಿಕ್ಷೆ ಬೇಡಿದ್ರೂ ಆಯಿತು ಅಂತ ಹೇಳುತ್ತ. ಅಂದರೆ ಭಿಕ್ಷೆ ಬೇಡಬೇಕು ಅಂತ ತಾತ್ಪರ್ಯ ಅಲ್ಲ, ಆದರೆ ದೊಡ್ಡವರನ್ನ ನಾವು ನೋಯಿಸಿ ದುಃಖ ಪಡೋದಕ್ಕಿಂತ ಭಿಕ್ಷೆ ಬೇಡೋದು ವಾಸಿ. ಇಲ್ಲಿ ತಾತ್ಪರ್ಯ ಭಿಕ್ಷೆ ಬೇಡೋದ್ರಲ್ಲಿ ಅಲ್ಲ, ದೊಡ್ಡವರು ನೋಯಿಸಬಾರದು ಅನ್ನೋದ್ರಲ್ಲಿ ತಾತ್ಪರ್ಯ. ಈ ರೀತಿ ಕೆಲಸ ಮಾಡೋದಕ್ಕಿಂತ ಹಾಳ್ಬಾವಿಯಲ್ಲಿ ಬೀಳೋದು ವಾಸಿ ಅಂತ ಹೇಳಿದ್ದಾರೆ. ಈ ರೀತಿ ಮಾಡೋದಕ್ಕಿಂತ ಹಾಳ್ಬಾವಿಯಲ್ಲಿ ಬೀಳೋದು ವಾಸಿ, ಹಾಳ್ಬಾವಿಯಲ್ಲಿ ಬೀಳಬೇಕು ಅಂತ ಅರ್ಥ ಅಲ್ಲ, ಈ ಕೆಲಸವನ್ನು ಮಾಡಬಾರದು ಅಂತ ಅರ್ಥ. ಇದನ್ನೆಲ್ಲ ಗಮನಿಸಿದರೆ ಲೌಕಿಕದ ಇತಿಮಿತಿಗಳನ್ನೇ ಅರ್ಜುನನ ಬಾಯಲ್ಲಿ ಕೇಳುತ್ತೇವೆ. ಮುಂದುವರಿಸಿ ಹೇಳಿದ, ನಚೈತ ದ್ವಿದ್ಮ ಕತರನ್ನೋ ಗರೀಯ ಯದ್ವಾ ಜಯೇಮ ಯದಿವಾ ನೋ ಜಯೇಯುಹು ಯಾನೇವ ಹತ್ವಾ ನ ಜಿಜೀವಿಷಾಮಃ ತ ಯಮಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ನಾನು ಯುದ್ಧದಲ್ಲಿ ಗೆಲ್ಲೋದು ಅಥವಾ ಅವರು ನಮ್ಮನ್ನು ಗೆಲ್ಲೋದು, ಇದರಲ್ಲಿ ಯಾವುದೂ ನನಗೆ ಸುಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತ್ತರೆ ಸತ್ತೇ ಹೋಗಿರುತ್ತೇವೆ, ಗೆದ್ರೆ ಬದುಕುಳಿದವರನ್ನು ಕಂಡು ದುಃಖ ಪಡಬೇಕಾಗುತ್ತೆ ಅಂತ ಹೇಳುತ್ತಾರೆ. ಎಷ್ಟೋ ಜನ ಅಂತ ಇರ್ತಾರೆ, ಪಾಪ ಯಾರೋ ಮನೆಯಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ, ಏನು ಹೋದವ್ರು ಹೋದರು ನಮಗೆ ಆ ಬಗ್ಗೆ ದುಃಖ ಅಲ್ಲ, ಅಲ್ಲಿ ಉಳಿದವ್ರನ್ನ ಕಂಡ್ರೆ ದುಃಖ ಆಗುತ್ತೆ ಅಂತ ಹೇಳುತ್ತಾರೆ. ಹಾಗೆ ಯಾರನ್ನು ಅವಲಂಬಿಸಿ ಬದುಕಿರ್ತಾರಲ್ಲ ಅವರು ಹೋಗಿಬಿಟ್ಟಾಗ ಉಳಿದವರ ಪಾಡು ಅತ್ಯಂತ ಶೋಚನೀಯವಾಗುತ್ತೆ. ಆದರೆ ಎಲ್ಲ ಕೆಲಸ ಪೂರೈಸಿದವರು ಹೊರಟೋದ್ರೆ ಅಷ್ಟನಿಸೋದಿಲ್ಲ, ಏನೋ ಪುಣ್ಯಾತ್ತ ಒಳ್ಳೆ ಜೀವನ ಸಾಗಿಸಿ ಹೋದ ಅಂತ ಹೇಳಿಬಿಡ್ತಾರೆ. ಆದರೆ ತುಂಬ ಅವರನ್ನು ನಂಬಿದ ಜನಗಳು, ಅವಲಂಬಿಸಿದ ಜನಗಳು ಬದುಕಿದ್ರೆ ಆಗ ಹೋದವನ ಬಗ್ಗೆ ದುಃಖ ಪಡ್ತಾ ಬದುಕಿದವರ ಬಗ್ಗೆ ಯೋಚನೆ ಮಾಡುತ್ತಾರೆ. ಇದು ಅರ್ಜುನನ ಒಂದು ವಿಶಿಷ್ಟವಾದ ಪ್ರವೃತ್ತಿ, ಇದೆಲ್ಲ ಮನುಷ್ಯ ಗಮನಿಸಲೇಬೇಕಾದ ಪ್ರವೃತ್ತಿ. ಈ ಧೃತರಾಷ್ಟ್ರನ ಮಕ್ಕಳು ಸತ್ತಾಗ ಧೃತರಾಷ್ಟ್ರನಿಗೆ ಎಷ್ಟು ನೋವಾಗುತ್ತೆ, ಅವನಂತೂ ಸಾಯೋದಿಲ್ಲ, ಕಾರಣ ಯುದ್ಧಕ್ಕೆ ಬರೋದಿಲ್ಲ, ಆದ್ದರಿಂದ ಯುದ್ಧಕ್ಕೆ ಬರೋದಿಲ್ಲ ಆದ್ದರಿಂದ ಸಾಯೋ ಪ್ರಸಕ್ತಿ ಇಲ್ಲ, ಅಂದಮೇಲೆ ಅವನ ಬದುಕಿಗೆ ಮುಂದೆ ಎಷ್ಟು ದುಃಖ ಆಗಬಹುದು. ಇದನ್ನೆಲ್ಲ ಯೋಚನೆ ಮಾಡೋದರಲ್ಲೇ ಅರ್ಜುನನ ಯಶಸ್ಸಿದೆ. ಕೊನೆಗೆ ಇಷ್ಟೆಲ್ಲವನ್ನೂ ಭಗವಂತ ಒಪ್ಪಲಿಲ್ಲ. ಅರ್ಜುನನ ಮಾತು ನಮಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಗೊತ್ತಿದೆ ನಿಮಗೆ ಆಗ್ಲೇನೆ, ತುಂಬ ದಿನ ಅನಿಸುತ್ತೆ ಅರ್ಜುನ ಎಷ್ಟು ಚೆನ್ನಾಗಿ ಹೇಳಿಬಿಟ್ಟಿದ್ದಾನಲ್ಲ, ಇನ್ನು ಕೃಷ್ಣ ಏನಾದ್ರು ಹೇಳಿದ್ರೆ ಬಹುಶಃ ಮಿಸ್ಗೈಡ್ ಮಾಡಿದ್ರು ಮಾಡಬಹುದು ಅನ್ನೋಷ್ಟು ಬಿಟ್ಟು ತಿಳ್ಕೊಂಡ್ಬಿಡ್ತಾರೆ. ಅರ್ಜುನ ಪಾಪ ಸರಿಯಾಗಿದ್ದಾನೆ, ಕೃಷ್ಣನೇ ಮಂಕು ಮಾಡ್ತಾ ಇದ್ದಾನ ಏನೋ ಅಂತ ಅನೇಕರಿಗೆ ಪ್ರಶ್ನೆ ಬಂದರೆ ಕೆಲವರಿಗೆ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಅರ್ಜುನ ಎಲ್ಲಿ ತಪ್ಪಿದ್ದಾನೆ ಅಂತ ಹುಡುಕೋದು ಭಾರಿ ಕಷ್ಟ. ನಮಗೆಲ್ಲ ಅರ್ಜುನ ಮಾತು ಕೇಳಿದಾಗ ಸಿದ್ಧಾಂತ ಅಂತ ನೆನೆಸಿಬಿಡುತ್ತೆ, ಆದರೆ ಅದಕ್ಕೆ ಉತ್ತರವನ್ನು ಭಗವಂತ ಹೇಳ್ತಾನಲ್ಲ, ಆಗ ಅರ್ಜುನನ ತಪ್ಪುಗಳೆಲ್ಲ ನಮಗೆ ಗೊತ್ತಾಗ್ತಾ ಆ ತಪ್ಪುಗಳನ್ನು ಹೇಗೆ ಗೆಲ್ಲಬೇಕು ಅನ್ನೋ ಉಪಾಯವನ್ನು ಕೂಡ ಭಗವಂತ ಹೇಳಿಕೊಡುತ್ತಾನೆ. ಇವತ್ತು ತುಂಬ ಜನಕ್ಕೆ ಗೀತೆ ಯಾತಕ್ಕೆ ಅರ್ಥವಾಗೋದಿಲ್ಲ ಸರಿಯಾಗಿ ಅಂದರೆ, ಮೊದಲನೇ ಅಧ್ಯಾಯ ಪೂರ್ತಿ ಹಾರಿಸಿಬಿಡ್ತಾರೆ, ಓದೋದೇ ಇಲ್ಲ. ಹೇಗೆ ಅರ್ಜುನ ಕೇಳ್ತಾರೆ, ಕೃಷ್ಣ ಹೇಳಿದ ಎರಡನೇ ಅಧ್ಯಾಯದಿಂದ ತಾನೆ ಅಂತ ಅಲ್ಲಿಂದ ಓದ್ಲಿಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಅರ್ಥ ಆಗೋ ಸಂಭವ ಕಡಿಮೆ. ಯಾರಿಗೆ ಪ್ರಶ್ನೆಗಳೇ ಗೊತ್ತಿಲ್ಲ ಅವ್ರಿಗೆ ಉತ್ತರದ ಹಿರಿಮೆ ಅರ್ಥವಾದ ಸಂಭವ ಬರೋದಿಲ್ಲ. ಪ್ರಶ್ನೆ ಗೊತ್ತಿದ್ದವನು ಮಾತ್ರ ಉತ್ತರವನ್ನು ಅಪ್ರಿಷಿಯೇಟ್ ಮಾಡಲಿಕ್ಕಾಗತ್ತೆ. ಅರ್ಜುನ ಪ್ರಶ್ನೆಗಳು ತುಂಬಿರೋದೆಲ್ಲ ಮೊದಲ ಅಧ್ಯಾಯದ ಕೊನೆಯ ಭಾಗದೊಳಗೆ, ಎರಡನೇ ಅಧ್ಯಾಯದ ಆರಂಭದ ಭಾಗದೊಳಗೆ. ಇದನ್ನು ಯಾರು ಆಳವಾಗಿ ವಿಚಾರ ಮಾಡೋದಿಲ್ಲ ಅವರ ಎಂದೂ ಸಹ ಭಗವಂತನ ಉತ್ತರದ ಮಹತ್ವ ಗೊತ್ತಾಗೋದಿಲ್ಲ. ಆದ್ದರಿಂದನೇ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಬಹಳ ವಿಸ್ತಾರವಾಗಿ ಆರಂಭದ ಶ್ಲೋಕಗಳೆಲ್ಲ ಉತ್ತರ ಬರೆದಿದ್ದಾರೆ. ಶ್ರೀಮದ್ ಆಚಾರ್ಯರು ಮತ್ತು ಟೀಕಾಕೃತ್ಪಾದರೆಲ್ಲ ಎರಡನೇ ಅಧ್ಯಾಯದ ಮಾತುಗಳಿಂದ ಪ್ರಾರಂಭ ಮಾಡ್ತಾರೆ. ಕಾರಣ ಏನು ಅಂದರೆ ಅವರು ಇಲ್ಲಿ ಬರೆಯೋದಿಲ್ಲ, ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಎಲ್ಲ ಬರೆದಿರೋದ್ರಿಂದ ಇಲ್ಲಿ ಬರೀಲಿಕ್ಕೆ ಹೋಗೋದಿಲ್ಲ. ಅದನ್ನು ಓದದೇ ಇದ್ದವರಿಗೆ ಅರ್ಥ ಆಗೋದಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನೆಲ್ಲ ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಉಪಕಾರದಲ್ಲಿ ಇವೆಲ್ಲ ಸ್ಮರಿಸಬೇಕು ನಾವು. ತುಂಬ ಜನಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಬರೀ ಫಲ ಕೊಡುವ ಜನ ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟು ಸೇವೆಗೆ ಇಷ್ಟು ಫಲ, ಇಷ್ಟು ಸೇವೆಗೆ ಇಷ್ಟು ಫಲ, ಇಷ್ಟು ಪಂಚಾಮೃತಕ್ಕೆ ಇಷ್ಟು ಫಲ, ಇಷ್ಟು ಹತ್ತೋದಕ್ಕೆ ಇಷ್ಟು ಫಲ ಅಂತ ತಿಳ್ಕೊಂಡಿರ್ತಾರೆ. ರಾಯರು ನಿಜವಾಗಲೂ ಅದನ್ನು ಕೊಡಲಿಕ್ಕೆ ಬಂದವರಲ್ಲ. ಅವರ ಮುಖ್ಯವಾದ ಉದ್ದೇಶ ಜಗತ್ತಿಗೆ ತತ್ವಜ್ಞಾನವನ್ನು ಪ್ರಸಾರ ಮಾಡೋದು. ಅವರ ಜೀವನ ತುಂಬ ಅಪೂರ್ವವಾಗಿರ್ತಕ್ಕಂಥ ಜೀವನ. ಆದ್ದರಿಂದನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರು ಭಜಕರಿಗೆ ಕಲ್ಪವೃಕ್ಷ ಕಾಮಧೇನುವಾಗಲಿಕ್ಕೆ ಕಾರಣ ಅವರ ಪೂಜ್ಯತೆ. ಆ ಪೂಜ್ಯತೆಯ ಹಿನ್ನೆಲೆ ಸತ್ಯಧರ್ಮರತಾಯ ಚ ಸತ್ಯಧರ್ಮಗಳಲ್ಲಿ ತಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದೇ ಅವರ ಯಶಸ್ಸಿನ ಮೂಲ. ಆ ದೃಷ್ಟಿಯಲ್ಲಿ ಅವರ ಸ್ಮರಣೆಯನ್ನು ಎಷ್ಟು ಮಾಡಿದರೂ ನಾವು ಸಾಲದು. ಜ್ಞಾನಿಗಳು ವಂದ್ಯರಾಗೋದೆ ಆ ಹಿನ್ನೆಲೆ, ಪ್ರಾತಃಸ್ಮರಣೀಯರಾಗೋದೆ ಆ ದೃಷ್ಟಿಯಿಂದ. ಅವರು ಇದಕ್ಕೆಲ್ಲ ವಿಸ್ತಾರವಾಗಿ ಬರೆದು ಇಲ್ಲಿ ಬರೀತಾ ಇದ್ದಾರೆ. ಮುಂದಿನ ಶ್ಲೋಕವನ್ನು ನೋಡಬೇಕು ನಾವು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ತನ್ನನ್ನು ಅರ್ಜುನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೇಳುತ್ತಾನೆ, ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ, ಉತ್ತರ ಕೊಡಿ ಅಂದರೆ ಯಾರು ಉತ್ತರ ಕೊಡೋದಿಲ್ಲ, ಹಠವಾದವಾಗುತ್ತದೆ. ನಂದೇ ಸರಿ ಬೇಕಾದ್ರೆ ನೀವು ಹೇಳಿಬಿಡಿ ನೋಡೋಣ, ತಿಳ್ಕೊಳ್ಳೋ ಪ್ರವೃತ್ತಿ ಅಲ್ಲ, ಅದೊಂದು ಹಠ ಮಾಡಿತನ. ಅರ್ಜುನಿಗೆ ಇಷ್ಟೊತ್ತಿದ್ದು ಹೊರಟೋಯ್ತದೆಲ್ಲ, ಹೊರಟೋಯ್ತು ಈಗಾಗಲೇ, ಬದಲಾಗಿಬಿಟ್ಟ ಪೂರ್ತಿಯಾಗಿ. ಕೃಷ್ಣ, ನಾನೀಗ ಧರ್ಮ ಸಮ್ಮೂಢ ಚೇತಾಹ, ಧರ್ಮದ ಬಗ್ಗೆ ನನ್ನ ಮನಸ್ಸು ಮೌಢ್ಯವನ್ನ ಹೊಂದಿಬಿಟ್ಟಿದೆ. ಮೂಢ ಮೂರ್ಖ ಅಂತ ಬೈತೇವಲ್ಲ, ಗೊತ್ತಾಗದೇ ಇರೋನು ಅಂತ ಅರ್ಥ. ನನಗೆ ಗೊತ್ತಾಗ್ತಾ ಇಲ್ಲ ಈಗ. ಇದು ನಮಗೆ ಅರ್ಥವಾದರೆ ಮುಂದೆ ಓದೋದು ಭಾರಿ ಸುಲಭ. ನಮಗೆ ಗೊತ್ತಾಗಿದೆ ಅಂತ ತಪ್ಪು ತಿಳ್ಕೊಂಡಾಗ ಮುಂದೆ ಓದಲಿಕ್ಕಾಗೋದಿಲ್ಲ. ಅರ್ಜುನ ಗೊತ್ತಾಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ. ಧರ್ಮ ಸಮ್ಮೂಢ ಚೇತಾಹ, ಇವತ್ತು ನಮಗೆ 99% ಪಾಲ ಜನಕ್ಕೆಲ್ಲ, 99.99% ಒಟ್ಟು ಜನಸಂಖ್ಯೆಯಲ್ಲಿ ಜನಗಳಿಗೆ ಧರ್ಮದ ಸ್ವರೂಪದ ಬಗ್ಗೆ ಭಾರೀ ಗೊಂದಲ ಉಂಟು. ಕಾರಣ ಏನು? ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಕಾರ್ಪಣ್ಯದ ದೋಷ, ಈ ಕರುಣೆಯನ್ನು ದೋಷ ಏನು ಬಂದುಬಿಟ್ಟಿದೆ, ಅದನ್ನ ಮನಸ್ಸಿನ ವಿಚಾರ ಶಕ್ತಿಯನ್ನ ಕುಗ್ಗಿಸಿಬಿಟ್ಟಿದೆ ಅಂತ ಹೇಳುತ್ತಾರೆ. ವಿಚಾರ ಶಕ್ತಿ ಇರೋದು ಪಾರ್ಟ್ ಎ, ಅದು ಜಾಗೃತವಾಗಿರೋದು ಪಾರ್ಟ್ ಬಿ. ನಮ್ಮನೆಯಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್ ತಗೊಳ್ಳೋದು ಪಾರ್ಟ್ ಎ, ಕರೆಂಟ್ ಇರೋದು ಪಾರ್ಟ್ ಬಿ. ಕರೆ ಎಲ್ಲ ತಗೊಂಡಿರೋ ಕರೆಂಟೇ ಇಲ್ಲ, ತಗೊಂಡು ಏನು ಮಾಡಬೇಕು ಅದಕ್ಕೆ? ಇನ್ನು ಕರೆಂಟ್ ಇದೆ, ಮನೆ ಕನೆಕ್ಷನ್ನೇ ಇಲ್ಲ. ಕನೆಕ್ಷನ್ ಇಲ್ಲದೆ ಹೋದರೂ ಬೆಳಕಿಲ್ಲ, ಕರೆಂಟ್ ಇಲ್ಲದೆ ಹೋದರೂ ಬೆಳಕಿಲ್ಲ. ಇವತ್ತು ನಮ್ಮಲ್ಲಿ ಧರ್ಮಜ್ಞಾನ ಇರಬೇಕು, ಕಾರ್ಪಣ್ಯ ದೋಷ ಇರಬಾರದು, ಆವಾಗ ನಮಗೆ ಧರ್ಮ ಪ್ರಜ್ಞೆ ಜಾಗೃತವಾಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಆ ಸ್ಥಿತಿ ಇಲ್ಲ ಇವತ್ತು ಕೃಷ್ಣ. ಇದು ನಮಗೆ ಅರ್ಥ ಮಾಡಿಕೊಂಡು ನಮಗೆ ಅನಿಸುತ್ತೆ, ಎಷ್ಟೋ ಸಲ ನಮಗೆ ಅನಿಸುತ್ತೆ. ಯಾರೋ ಪ್ರಶ್ನೆ ಕೇಳೋದಕ್ಕೆ ಬರ್ತಾರೆ, ಕೇಳ್ತಾರೆ ಇವತ್ತು ನನ್ನ ಮನಸ್ಸು ಸರಿ ಇಲ್ಲ, ನಮಗೆ ಅನಿಸಿಬಿಡುತ್ತೆ ಮನಸ್ಸು ಸರಿ ಇದೆಯಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇದು ಆಶ್ಚರ್ಯ. ಅರ್ಜುನಿಗೆ ಈಗ ಅರ್ಥ ಆಯಿತು, ಕೃಷ್ಣನ ಮುಖ ನೋಡ್ತಾ ನೋಡ್ತಾ ಹೋದಂತೆ ತನ್ನ ತಪ್ಪು ಎಲ್ಲಿದೆ ಅಂತ ಗುರುತಿಸ್ಲಿಕ್ಕಾಗ್ತಾ ಇಲ್ಲ, ತಪ್ಪಿದೆ ಅಂತ ಗುರುತಿಸ್ಲಿಕ್ಕಾಯ್ತು. ಇವತ್ತು ಎಷ್ಟೋ ಸತ್ಯ ಪ್ರೊಫೆಸರ್ ಹೇಳ್ತಾನೆ ರಾಂಗ್ ಅಂತ ಹೇಳಿಬಿಡ್ತಾನೆ, ಸಾಲ್ವ್ ಮಾಡಿದ್ದು ರಾಂಗ್ ಅಂತ ಬಿಡ್ತಾನೆ. ಹುಡುಗನಿಗೆ ಗೊತ್ತಾಗೋದು ರಾಂಗ್ ಅಂತ ಹೇಳಿದ್ಮೇಲೆ ರಾಂಗೆ, ಮತ್ತೊಂದು ಮಾತಿಲ್ಲ. ಎಲ್ಲಿ ಮತ್ತೆ ಕೇಳಬೇಕು, ಎಲ್ಲಿ ಸಾರ್ ಅಂತ ಕೇಳಿದಾಗ ಹೇಳ್ತಾರೆ. ಇವತ್ತು ಕೃಷ್ಣ ಸ್ಪಷ್ಟವಾಗಿ ಯಾವಾಗ ಅನಾರ್ಯಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ ಹೇಳಿದ ಅರ್ಥವಾಯಿತು. ಮತ್ತೆ ಸಮರ್ಥನೆ ಮಾಡ್ಲಿಕ್ಕಂತೂ ಹೋದ, ಭಗವಂತ ಒಪ್ಪಲಿಲ್ಲ. ಆಗ ಅರ್ಜುನ ಒಪ್ಪಿಕೊಂಡ, ನಾನು ಹಾಗಿದ್ರೆ ಗೊಂದಲಕ್ಕೆ ಬಿದ್ದಿದ್ದೇನೆ ಈಗ. ಮೊದಲು ತೀರ್ಮಾನ ಅಂತ ಭಾವಿಸಿದ್ದ, ಈಗ ತೀರ್ಮಾನ ಅಲ್ಲ ಅಂತ ತಿಳ್ಕೊಂಡ. ಎರಡನೇ ಸ್ಟೇಜ್ ಇದು. ಮೊದಲೇ ಶ್ಲೋಕದ ಮೊದಲೇ ಅಧ್ಯಾಯದ ಕೊನೆ ಮಾತು ಜ್ಞಾಪಕ ಇರಬೇಕು, ನನ್ನನ್ನು ಅವ್ರು ಕೊಂದ್ರೆ ಭಾರಿ ಒಳ್ಳೆಯದಾಗುತ್ತೆ ಅಂತ ಅರ್ಜುನ ಹೇಳಿದ್ದ ಮೊದಲು. ಈಗ ಸ್ವಲ್ಪ ಬದಲಾಗ್ತಾ ಇದ್ದಾನೆ. ಕೃಷ್ಣ ಎರಡು ಮಾತು ಹೇಳಿದ್ದಕ್ಕೆ ಕೆಲವು ಹೇಳ್ಬೋದು, ಕೃಷ್ಣನ ಮಾತು ವೇಸ್ಟ್ ಆಗಿಬಿಡುತ್ತಾ? ವೇಸ್ಟ್ ಆಗಲಿಲ್ಲ. ಆ ಎರಡು ಮಾತುಗಳಿಂದ ಅರ್ಜುನನ ಒಂದು ಹಠ ಮಾಡಿತನದ ಪ್ರವೃತ್ತಿ ಹೋಗಿ ಜಿಜ್ಞಾಸೆಯ ಪ್ರವೃತ್ತಿ ಡೆವಲಪ್ ಆಯಿತು. ನಮಗೀಗ ಅರ್ಥ ಆಗ, ತುಂಬಾ ಜನ ಕೇಳ್ತಿರ್ತಾರೆ ಕೆಲವು ಪ್ರವಚನಗಳನ್ನ ಪಾಠಗಳನ್ನು ಕೇಳಿದಾಗ, ಒಂದು ವಾರಕ್ಕೂ 15 ಜನ ಚೇಂಜ್ ಆಗಿಬಿಡ್ತಾರ? ಚೇಂಜ್ ಆಗಬೇಕಾಗಿಲ್ಲ, ಒಂದು ವಾರಕ್ಕೆ ಯಾರು ಚೇಂಜ್ ಆಗಬೇಕಾಗಿಲ್ಲ. ಆದರೆ ಓ, ಇನ್ನೊಂದು ವಿಚಾರ ಇದೆ ಅನ್ನೋ ಮುಖ ಗೊತ್ತಾಗುತ್ತೆ. ತಿಳ್ಕೊಂಡಿದ್ದೆ ಅಷ್ಟೇ ಅಲ್ಲ, ಇನ್ನೊಂದು ಮುಖ ಇದೆ. ಇಷ್ಟು ಗೊತ್ತಾದ ತಕ್ಷಣ ಮನುಷ್ಯನಿಗೆ ತಿಳ್ಕೊಳ್ಬೇಕು ಅನ್ನೋ ಪ್ರವೃತ್ತಿ ಜಾಗೃತ ಆಗಿಬಿಡು. ಆದ್ದರಿಂದ ಎಷ್ಟೋ ಜನ ಭಾವಿಸಬಹುದು ಕೆಲವೇ ದಿನ ಗಂಟೆಗಳನ್ನು ಕೇಳೋದರಿಂದ ಇಡೀ ಜೀವನ ಬದಲಾಗಬಹುದು ಅಂತ ಕೇಳಿದರೆ, ಇಡೀ ಜೀವನ ಒಮ್ಮೆ ಬದಲಾಗದೇ ಇರಬಹುದು, ಆದರೆ ಬದಲಾವಣೆ ಆಗಲಿಕ್ಕೆ ಒಂದು ಮುನ್ಸೂಚನೆ ಪಡೀಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಭಗವಂತನ ಎರಡು ಶ್ಲೋಕಗಳು ದೊಡ್ಡ ಮಾರ್ಪಾಟು ಮಾಡಿತು. ಕೃಷ್ಣನಂಥ ವ್ಯಕ್ತಿ ಹೃದಯ ದೌರ್ಬಲ್ಯ ಅಂತ ಕರೆದಾಗ, ನಿನ್ನದು ಕ್ಲೈಬ್ಯ ಅಂತ ಕರೆದಾಗ, ಇದು ಕಶ್ಮಲ ಅಂತ ಕರೆದಾಗ ಅರ್ಜುನ ವಿಚಾರ ಮಾಡದೇ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಅದು ಯೋಚನೆ ಮಾಡಿ ಭೀಷ್ಮದ್ರೋಣಾದಿಗಳ ಉಲ್ಲೇಖವನ್ನು ಕೊಟ್ಟ. ಭಗವಂತ ಆಗಲೂ ಒಪ್ಪಲಿಲ್ಲ. ಆಗ ತೀರ್ಮಾನ ಮಾಡಿಕೊಂಡ, ನಂದು ತಪ್ಪು ಹಾಗಿದ್ರೆ ಎಲ್ಲಿ ತಪ್ಪಿದೆ? ನನಗಂತೂ ಗೊತ್ತಾಗೋದಿಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಅದಕ್ಕೆ ವ್ಯಾಮೋಹ ಅಂತ ಅರ್ಥ. ವ್ಯಾಮೋಹ ಯಾವಾಗ ಮನುಷ್ಯನಿಗೆ ಕವಿಯುತ್ತೋ ಅವನಿಗೆ ಸಾರಾಸಾರ ವಿವೇಚನೆ ಹೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ವ್ಯಾಮೋಹ ಕವಿದಾಗ ಧರ್ಮ ಪ್ರಜ್ಞೆ, ಧರ್ಮಾಧರ್ಮ ನಿರ್ಣಯ ಮಾಡತಕ್ಕಂತಹ ಚೈತನ್ಯ ಕುಗ್ಗಿ ಹೋಗುತ್ತೆ. ಅರ್ಜುನ ಅದನ್ನು ಒಪ್ಪಿಕೊಂಡ. ಇವತ್ತು ಮನುಷ್ಯ ಪ್ರಾಮಾಣಿಕನಾಗಬೇಕಾ, ಡ್ರೈವಿಂಗ್ ಕೆಲಸದಲ್ಲಿ ಇರ್ತಾನೆ, ಕಣ್ಣು ಹೋಗಿಬಿಡುತ್ತೆ ಅದಕ್ಕೂ. ಇನ್ನೂ ಹಠಕ್ಕೆ ಬಂದು ಡ್ರೈವ್ ಮಾಡಿದ್ರೆ ಗತಿಯೇನಾಗಬೇಕಾಗ? ಒಪ್ಕೋಬೇಕು, ನನ್ನ ಕಣ್ಣು ಕಾಣೋದಿಲ್ಲ ಅಂತ ಒಪ್ಕೊಳ್ಳೋದ್ರಲ್ಲಿ ದೊಡ್ಡ ಸ್ಥಿಕೆ ಇದೆ ಹೊರತು ಹಠ ಮಾಡಿದಲ್ಲಿ ದೊಡ್ಡ ಸ್ಥಿಕೆ ಇಲ್ಲ. ಅಲ್ಲಿ ದೊಡ್ಡ ಸ್ಥಿಕೆ ತೋರಿಸೋದು ದುರಹಂಕಾರವಾಗುತ್ತೆ, ಅದರ ಫಲ ಸರ್ವನಾಶವೇ ಹೊರತು ಬೇರೆ ಅಲ್ಲ. ಅರ್ಜುನ ಅದಕ್ಕೆ ತನ್ನ ದೋಷವನ್ನು ಒಪ್ಪಿಕೊಂಡು ಕೃಷ್ಣನನ್ನು ಕೇಳ್ತಾ ಇದ್ದ. ನಮ್ಮ ಅಜ್ಞಾನ ಒಪ್ಪಿಕೊಳ್ಳೋದು ಮೊದಲನೇ ಹಂತ, ಸರಿಯಾಗಿ ಕೇಳೋದು ಎರಡನೇ ಹಂತ. ಅನೇಕ ಜನ ಕೇಳೋದೇ ಇಲ್ಲ, ಕೇಳೋರು ಸರಿಯಾಗಿ ಕೇಳೋದಿಲ್ಲ. ಅರ್ಜುನ ಹೇಗೆ ಕೇಳ್ತಾನೆ ನೋಡಬೇಕೀಗ. ನಾವು ಹೇಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಅರ್ಜುನ ತೋರಿಸಿಕೊಡ್ತಾನೆ. ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಕೃಷ್ಣ, ನನಗೆ ಮೊದಲು ಶ್ರೇಯಸ್ಸಾಗಬೇಕು ಅದನ್ನು ಹೇಳು ಅಂತ ಹೇಳ್ತಾನೆ. ನನಗೆ ಶ್ರೇಯಸ್ಸಾಗಬೇಕು, ಹಾಗೆ ನಾವು ಹೇಳು. ಈ ರೀತಿ ನಾವು ಕೇಳೋ ಒಂದು ಜಾಗ ಇದೆ, ಎಲ್ಲಿ ಗೊತ್ತಾ? ವೈದ್ಯನ ಹತ್ರ ಹೋಗ್ತಾನೆ. ಆಗ ವೈದ್ಯ ಕೇಳ್ತಾನೆ, ಇಂಜೆಕ್ಷನ್ ಕೊಡ್ಲು, ಔಷಧಿ ಕೊಡ್ಲು, ಗುಳಿಗೆ ಕೊಡ್ಲು, ಏನಾದ್ರು ಕೊಡ್ಲು ಅಂತ ಕೇಳಿದ್ರೆ, ಡಾಕ್ಟ್ರೆ ನಿಮ್ಮ ಕೈಯೇ ಸೇರಿದ್ದಷ್ಟೇ, ನಾನು ವಾಸಿ ಆಗಬೇಕಷ್ಟೆ. ರೋಗಿಯ ಒಂದು ಭಾವನೆ ವಾಸಿ ಆಗೋದಷ್ಟೇ. ಹೇಗೆ ವಾಸಿ ಮಾಡ್ತಾನೆ ಎಂಬುದು ವೈದ್ಯನ ಛಾಯ್ಸೆ ಹೊರತು ರೋಗಿಯ ಛಾಯ್ಸ್ ಅಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ನಾವು ತಪ್ಪು ನಾವು ಶ್ರೇಯಸ್ಸಾಗಬೇಕು ಅಂತ ಒಂದೇ ಗುರಿ. ರೋಗ ವಾಸಿಯಾಗೋ ಗುರಿ ಹೇಗೋ ನಮಗೆ ಶ್ರೇಯಸ್ಸಾಗಬೇಕು. ಶ್ರೇಯಸ್ಸದ ಅರ್ಥ ಗೊತ್ತಿದೆ, ಪ್ರೇಯಸ್ಸು ಶ್ರೇಯಸ್ಸು. ಇಲ್ಲಿ ಒಳ್ಳೇದಾದ್ರೆ ಪ್ರೇಯಸ್ಸು ನಮಗೆ ಗೊತ್ತಾಗುತ್ತೆ, ಅದಲ್ಲ ಶ್ರೇಯಸ್ಸಾಗಬೇಕು. ಮುಂದೆ ನಮಗೆ ಒಳ್ಳೇದಾಗಬೇಕು, ಮುಂದೆ ಹೋಗ್ತಾ ಹೋಗ್ತಾ ಹೋದಂತೆ ಒಳ್ಳೇದಾಗ್ತಾನೇ ಇರಬೇಕು. ಅದನ್ನು ನನಗೆ ಹೇಳು ಅಂತ ಕೇಳುತ್ತಾರೆ. ಇವತ್ತು ಉದಾಹರಣೆ ನೋಡಿ, ಯಾರೊಬ್ಬ ಹಳ್ಳಿಯವನು ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಬದುಕಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಕೂಲಿ ಮಾಡು ಅಂತ ಹೇಳಿಬಿಡ್ತಾರೆ. ಸ್ವಲ್ಪ ದುಡ್ಡು ಕಾಸು ಇದ್ದು ಬಿಟ್ರೆ ಸ್ವಲ್ಪ ಜಮೀನಿನಲ್ಲಿ ಇದು ಮಾಡು ಅಂತ ಹೇಳಿರ್ತಾರೆ. ಇನ್ನೂ ಸ್ವಲ್ಪ ಇದ್ದು ಬಿಟ್ರೆ ತಿಳ್ಕೊಂಡು ಜನದ ಬಿತ್ತಿ ದೊಡ್ಡದ ಬೆಳೆಸು ಅಂತ ಹೇಳಿರ್ತಾರೆ. ಇನ್ನೂ ಸ್ವಲ್ಪ ಇದ್ದು ಬಿಟ್ರೆ ಹಾಗಿದ್ರೆ ನೀನು ತೋಟನೇ ಮಾಡಿಬಿಡು ಅಂತ ಹೇಳಿಬಿಡ್ತಾರೆ. ಹೊಲ ಅಲ್ಲ, ತೋಟನೇ ಮಾಡಿಬಿಡು. ಏ ತೋಟ ಮಾಡಿದ್ರೆ ಏನು ಗೊತ್ತೇ, ಏನು ಗೊತ್ತೇ, ಏನಾದ್ರು ಬೇರೆ ಪದಾರ್ಥ ಬೆಳೆದ್ರೆ ಒಂದು 4 ತಿಂಗಳು ಬಂದುಬಿಡುತ್ತೆ. ತೋಟ 4 ತಿಂಗಳಿಗೆ ಬರುತ್ತಾ? 16 ವರ್ಷ ಕಾಯಬೇಕಾಗುತ್ತೆ. ತೆಂಗಿನ ತೋಟ ಬೆಲೆ ಎಷ್ಟು ಬೇಕಾಗುತ್ತೆ? ಮತ್ತು ಯುವತಿಯ ಊಟ ಇಲ್ಲದ 4 ವರ್ಷ ಏನು ಕಾಯ್ತಾನೆ ಪಾಪ? ಸಾಧ್ಯ ಇಲ್ಲ ಅವನಿಗೆಲ್ಲ ಹೇಳೋದಿಲ್ಲ. ಅದನ್ನು ಅವನು ಯಾವನಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವನು ಹೇಳುತ್ತಾರೆ. ಇವತ್ತು ಶ್ರೇಯಸ್ಸಿನ ಪರಿಕಲ್ಪನೆ ನಮಗೆ ಬರಬೇಕು. ನಮ್ಮ ಮನಸ್ಸಲ್ಲಿ ಏನಿರಬೇಕು ಅಂದರೆ ತಡವಾದರೂ ಪರವಾಗಿಲ್ಲ, ಒಳ್ಳೇದಾಗಲೇಬೇಕು ನಮಗೆ. ಈ ಹಠ ಇದ್ರೆ ಶ್ರೇಯಸ್ಸು ಅಂತಾಗುತ್ತೆ. ನಾನು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು, ಏನು ಓದಬೇಕು? SLC ಓದ್ಬಿಡು ಅಂತ ಯಾರು ಹೇಳ್ತಾರಾ? SLC ಓದ್ರೆ ಇಂದು ಒಳ್ಳೆ ಕೆಲಸ ಯಾಕೆ ಸಿಗುತ್ತೆ ಇವನಿಗೆ? ಒಂದು ಹಂತದಲ್ಲಿ ಮಾತ್ರ. ಹಾಗಿದ್ರೆ ನೀನು ದೊಡ್ಡ ಇದನ್ನು ಓದು. ಇವತ್ತಂತೂ ಇಂಜಿನಿಯರಿಂಗ್ ಮೆಡಿಕಲ್ ಕಾಲ ಮುಗಿತಾ ಬಂತು, ಇನ್ನು ಕಂಪ್ಯೂಟರ್ಸ್ ಓದು ಅಂತ ಹೇಳ್ತಾರೆ. ಈ ಸ್ಥಿತಿ ಬರ್ತಾರೆ. ಈಗ ತುಂಬ ಮೇಲೆ ಹೋಗಬೇಕಲ್ಲ, ಆ ರೀತಿ ಓದು. ಇವತ್ತು ಈ ತುಂಬ ಮೇಲೆ ಅಂತ ಲೌಕಿಕದಲ್ಲಿ ಹೇಗಿದೆಯಲ್ಲ, ಅಧ್ಯಾತ್ಮದಲ್ಲಿ ಆ ಭಾವನೆ ಬರಬೇಕು. ಅದು ತುಂಬ ಮೇಲೆ ಹೋಗಬೇಕು, ಅದೇ ಶ್ರೇಯಸ್ಸು. ನನಗೆ ಶ್ರೇಯಸ್ಸಾಗಬೇಕು ಕೃಷ್ಣ, ಅದನ್ನು ಹೇಳು. ಎಂಥ ಶ್ರೇಯಸ್ಸಾಗಬೇಕು? ನಿಶ್ಚಿತಂ ಶ್ರೇಯ ಸ್ಯಾತ್, ನನಗೆ ಖಚಿತವಾಗಿ ಶ್ರೇಯಸ್ಸಾಗಬೇಕು. ಹೇಳ್ತಾರೆ ಕೆಲಸ ಆಗಬೇಕು, ಆಗಲಿ, ಕೆಲಸ ಆಗಲೇಬೇಕು.